ಭಕ್ತಾನಾಂ ಅಸ್ಮಾಕಂ ನೃಹರೇಹರೆ ಸದಾ ಸುಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕ ಆಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪಣಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ವಾದಿರಾಜರ ಆರಾಧನೆಯ ದಿವಸ ಅವರು ಹೇಳಿದ ಈ ಶ್ಲೋಕವೇನೆ ಎದ್ದಿತಂತ ಭಕ್ತಾನ ಎಂಬುದು ಅವರು ನರಹರಿ ಅಷ್ಟಕದಲ್ಲಿ ಹೇಳಿದ್ದರದ್ದು. ಅವರನ್ನು ವಿಶೇಷವಾಗಿ ಸ್ಮರಣೆ ಮಾಡುತ್ತಾ ಇತ್ತು ನೋಡೋಣ. ಇವಾಗ ನಾವು ಪಂಚಮಹಾಯಜ್ಞ ಸಂಧಿಯಲ್ಲಿ ಐದು ಅವಿದ್ಯೆಗಳು ಐದು ಪ್ರಭೇದಗಳು ಅವಿದ್ಯೆಯಲ್ಲಿ ಇರುವಂತ ಐದು ಪ್ರಭೇದಗಳನ್ನ ಹೇಳಿ ಅಲ್ಲಿ ವಿಶೇಷವಾಗಿ ಈ ರೂಪಗಳನ್ನ ಕೃದೋಲ್ಕ ಮಹೋಲ್ಕ ವೀರೋಲ್ಕ ದ್ಯೂಲ್ಕ ಸಹಸ್ರೋಲ್ಕ ಅಂಬೋ ರೂಪದಿಂದ ವಿಶೇಷವಾಗಿ ಆ ದುರ್ಗಾರಮಣನನ್ನ ಶ್ರೀ ದುರ್ಗಾರಮಣನನ್ನ ಸ್ಮರಣೆ ಮಾಡಬೇಕು. ಈ ಒಂದು ಅಧಿಷ್ಠಾನದಲ್ಲಿ ಇದ್ದು ಆ ಅವಿದ್ಯೆಯಲ್ಲಿನೂ ಇದ್ದು ಅವಿದ್ಯೆಯನ್ನ ನಮ್ಗೆ ತೆಗಿತಾರ ಅಂತ ಹೇಳಿದ್ರು. ಇದಾದ ಮೇಲೆ ಒಂದು ವಿದ್ಯೆ ಬರಬೇಕಂದ್ರೆ ಫಸ್ಟ್ ಅವಿದ್ಯಾ ಇಗ್ನರೆನ್ಸು ಮೋಹ ಮಹಾಮೋಹ ಇದೆಲ್ಲ ನಮ್ಮಲ್ಲಿ ಇರುವಂತ ದೋಷಗಳು ಹೋಗ್ಬೇಕು ಅಂತ ಹಿ ಪ್ರಿಪೇರ್ಸ್ ದಟ್. ಆದ ಮೇಲೆ ವಿದ್ಯೆಯನ್ನ ಹೇಳ್ಕೊಡೋದು. ವಿದ್ಯೆಯಲ್ಲಿ ಯಾವ ವಿದ್ಯೆಯನ್ನ ಈ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಅಂತ ಇದಕ್ಕೆ ಎರಡು ಮುಖಗಳು. ಒಂದು ಈ ಒಂದು ವಿಶೇಷವಾದ ಭಗವಂತನ ಧ್ಯಾನ, ಇದು ಸಾಮೋಪಾಸನ ಅಂತ ಹೇಳ್ತಾರೆ. ಸಾಮೋಪಾಸನ ಅಂತ ನಾವು ಹಿಂದೆ ನೋಡಿದ್ದೀವಿ, ವಿಭೂತಿ ಸಂಧಿಯಲ್ಲಿನೂ ಕೆಲವು ಸಾಮೋಪಾಸನೆಗಳನ್ನು ನೋಡಿದ್ದೀವಿ, ಅದನ್ನೇ ಇಲ್ಲಿನೂ ಕಂಟಿನ್ಯೂ ಮಾಡ್ತಾರೆ. ಅಲ್ಲಿ ಡೈರೆಕ್ಟ್ ಆಗಿ ಬಂದಿಲ್ಲ ಸಾಮ ಉಪಾಸನೆ ಅಂತ ಬಂದಿಲ್ಲ, ಬಟ್ ನಾವು ನೋಡಿದ್ದೀವಿ ವೃಷ್ಟಿಯಲ್ಲಿ ನೀರಲ್ಲಿ ಋತುಗಳಲ್ಲಿ ಹೇಗೆ ನಾವು ಸಾಮ ಪಂಚವಿಧ ಸಾಮ ಸಪ್ತವಿಧ ಸಾಮ ಅನ್ನ ಇಟ್ಟುಕೊಂಡು ಹೇಗೆ ಈ ಭಗವಂತನ ರೂಪಗಳನ್ನ ಚಿಂತನೆ ಮಾಡೋದು ಅಂತ ಅಲ್ಲಿ ಒಂದು ಹಿಂಟ್ ಕೊಟ್ರು. ಇಲ್ಲಿ ಅದನ್ನ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಫಸ್ಟ್ ಇದು ಏನು ಸಾಮ ಅಂದ್ರೆ ಅಲ್ಲಿ ಒಂದು ಯಾಗ ಯಜ್ಞ. ಯಾಗ ಯಜ್ಞಗಳು ಅಂದ್ರೆ ದೇವರ ಪೂಜೆ, ಯಜದೇವ ಪೂಜಾಯಾಮ ಅಂತ. ಆ ಕಾಲದಲ್ಲಿ ಏನು ತಿಳ್ಕೊಂಡ್ರೆ ಹೀಗೆ 30 ಅಗ್ನಿಯಿಂದ ನಾನು ಬಂದಿದ್ದೀನಿ. ಸೊ ಇದಕ್ಕೆ ಸಿಂಬಾಲಿಕಲಿ ಟು ಫೋಕಸ್ ಇದು ಕರ್ಮದಲ್ಲಿ ಅನುಸಂಧಾನ ಮಾಡೋದು, ಕರ್ಮ ಮಾಡುತ್ತಾ. ಹೆಸರಲ್ಲಿ ನಾವು ನೋಡಿದ್ದೀವಿ ಅಚ್ಯುತ ನಾರಾಯಣ ಕೇಶವ ಮಾಧವ ಇದೆಲ್ಲ ಹೆಸರು ನೋಡಿದ್ದೀವಿ. ಕರ್ಮದಲ್ಲಿ ಮಾಡೋದು ತುಂಬಾ ಕಷ್ಟ, ಕರ್ಮ ಶಬ್ದ ವಾಚನಾದ ಭಗವಂತ ಅಂತ. ಸೊ ಅಲ್ಲಿ ಅವರು ಏನ್ ಮಾಡ್ತಾ ಇದ್ರು ಅಂದ್ರೆ ಯಜ್ಞ ಯಾಗಗಳು ಬೆಂಕಿಯನ್ನ ಇದು ಮಾಡಿ ಯಜ್ಞಶಾಲೆಯಲ್ಲಿ ಈ ಕಾರ್ಯಗಳೆಲ್ಲ ಮಾಡೋವಾಗ ಅನುಸಂಧಾನ ಮಾಡ್ತಾ ಇದ್ರು. ಅದು ಮಾಡೋವಾಗ ದೇ ಹ್ಯಾಡ್ ಎ ಸೆಟ್ ಆಫ್ ಪ್ರೀಸ್ಟ್ ಇಟ್ಕೊಂಡದ್ದು ಹಿಂದೆ ನೋಡಿದ್ದೀವಿ. ಆ ಪ್ರೀಸ್ಟ್ ಅನ್ನ ಇಟ್ಟುಕೊಂಡು ಅಂದ್ರೆ ಹೋತ್ರು ಅಂತ. ಹೋತ್ರು ಅಂಬೋರು ಆ ಒಂದು ರುಕ್ಕುಗಳನ್ನ ಪಠನ ಮಾಡೋರು, ಯಾವ ಕಾಲದಲ್ಲಿ ಯಾವ ರುಕ್ಕನ್ನ ಬಳಸಬೇಕೋ ಅದನ್ನ ಹೇಳೋರು. ಅದಕ್ಕೆ ಪುರ್ವಾನುವಾಕ ಅಂತನೂ ನೋಡಿದೀವಿ. ಪುರ್ವಾನುವಾಕ ಅಂದ್ರೆ ಫಸ್ಟ್ ಯಾವ್ದು ಯಾವ್ದು ಮಂತ್ರಗಳು ಅಪ್ರಾಪ್ರಿಯೇಟ್ ಆಹುತಿಗೆ ಸಂಬಂಧ ಆ ಹೋಮಕ್ಕೆ ಆಹುತಿಗೆ ಸಂಬಂಧಪಟ್ಟ ಅಕ್ಷರಗಳ ಮಂತ್ರಗಳನ್ನ ಜೋಡಣೆ ಅವರು ಹೋತ್ರುಗಳು ಮಾಡ್ತಾ ಇರ್ತಾರೆ, ಅದು ಅವ್ರ ಕೆಲಸ. ಮತ್ತು ನೆಕ್ಸ್ಟ್ ಬಂದು ಅಧ್ವರ್ಯು ಅಂತ ಇರ್ತಾರೆ, ಅವರು ಜಾಸ್ತಿ ಹೇಳಲ್ಲ, ಕೊನೆಯಲ್ಲಿ ಅದು ಆಹುತಿ ಕೊಡುವಾಗ ಅವ್ರು ಹೇಳೋರು. ಅವರು ಹೇಗೆ ಹೇಗೆ ಆಹುತಿ ಯಾವ ಯಾವ ಆಹುತಿ ಹಾಕ್ಬೇಕು, ಅದ್ರಲ್ಲಿ ಏನೇನೆಲ್ಲ ಹೇಗೆ ಆಗಲ್ಲ ಯಾವ ಕಾಲದಲ್ಲಿ ಹಾಕಬೇಕು ಅದೆಲ್ಲ ಅವ್ರು ನೋಡ್ಕೊಳ್ತಾ ಇದ್ರು. ಆಮೇಲೆ ನೆಕ್ಸ್ಟ್ ಬರೋದು ಇದಕ್ಕೆ ಸಂಬಂಧಪಟ್ಟದ್ದು, ನೆಕ್ಸ್ಟ್ ಬರೋದು ಉದ್ಗಾತ್ರು ಅಂತ. ಉದ್ಗಾತ್ರು ಅನ್ನೋ ಕೆಲಸ ಏನಂದ್ರೆ ಇವರು ಹೋತೃಗಳು ಮಂತ್ರಗಳನ್ನ ಹೇಳಿರ್ತಾರಲ್ಲ ಅದೇ ಮಂತ್ರಗಳನ್ನು ಮೋರ್ ಆರ್ ಲೆಸ್ ಅದೇ ಮಂತ್ರಗಳನ್ನ ತಕ್ಕೊಂಡು ಅದಕ್ಕೆ ನಾದವನ್ನ ಸೇರಿಸ್ತಾರೆ. ನಾದವನ್ನ ಸೇರಿಸಿ ಉಚ್ಚ ಸ್ವರದಲ್ಲಿ ಅದ ಹೇಳ್ತಾರ ಅವರು, ಅವ್ರಿಗೆ ಉದ್ಗಾತ್ರು ಅಂತ ಹೇಳ್ತಾರ. ಅವ್ರಿಗೆ ಏನು ರೋಲ್ ಇಲ್ಲಿ, ಅವರೇ ಹೇಳಾಯ್ತಲ್ಲ ಇವ್ರು ನಾದ ಸೇರಿಸಿ ಸುಮ್ನೆ ಹಾಡು ಹೇಳೋದ ಅಂದ್ರೆ ಇದಕ್ಕೆ ಏನ್ ಹೇಳ್ತಾರಂದ್ರೆ ಈ ನಾದದಿಂದ ಆ ಸ್ವರದಿಂದ ಆ ಭಗವಂತನನ್ನ ಕೊನೆಯಲ್ಲಿ ಪೀಕ್ ಅಂತ ಹೇಳ್ತೀವಲ್ಲ ಪೀಕ್ಗೆ ಕರ್ಕೊಂಡು ಹೋಗಿ ಭಗವಂತನ ಉಚ್ಚ ಶಬ್ದದಿಂದ ಪ್ರಣವದಿಂದ ಸ್ತೋತ್ರ ಮಾಡಿ ಅವನ ಪ್ರಸಾದವನ್ನ ಪಡೆಯೋದು. ಬೇಸಿಕಲಿ ಏನಾಗತ್ತೆ ಈ ಉದ್ಗಾನ ಮಾಡೋದು ಮೂಲಕವಾಗ ಅವನ ಪ್ರಸಾದ ಸಿಕ್ಕತ್ತೆ, ಯಜಮಾನನಿಗೆ ಫಲಪ್ರಾಪ್ತಿ, ಆ ಫಲ ಒಂದು ಅವನಿಗೆ ಬರಬೇಕು. ಅದಕ್ಕೆ ಮಾಡ್ತಾರೆ ಇದು ಉದ್ಗಾತ್ರು ಹೇಳ್ತಾರೆ. ಸೊ ಏನಾಗತ್ತೆ, ಸೊ ವೆನ್ ವಿ ಸೀ ದಿಸ್ ದಟ್ ಬಿಕಮ್ಸ್ ಒಂದು ಫಲವನ್ನ ಕೊಡುವುದು, ಫಲದಾಯಕ ಮೋರ್ ದನ್ ದಟ್ ಭಗವಂತ ತುಂಬಾ ಒಲಿತಾನಂತ. ಸೊ ಅಲ್ಲಿ ಹೇಗಿರ್ಬೇಕು ಅಂದ್ರೆ ಆ ಸ್ವರಗಳಲ್ಲಿ ಆ ಸ್ವರಗಳ ಬಗ್ಗೆ ಹೇಳ್ತಾರೆ. ಏನು ಸ್ವರಗಳು ಅಂದ್ರೆ ಫಸ್ಟ್ ಬಂದು ಹಿಂಕಾರ ಅಂತ ಹೇಳ್ತಾರೆ. ಹಿಂಕಾರ ಅಂತ ಫಸ್ಟ್ ಯುಕ್ಯೂನಿಟ್ ಹಿಂಕಾರದಿಂದ ಶುರು ಮಾಡ್ತಾರೆ. ಹಿಂಕಾರ ಹೇಳ್ತಾರೆ, ಆಮೇಲೆ ಹಿಂಕಾರ ಆದ ಮೇಲೆ ದೆನ್ ಟೇಕೆ ಪ್ರಸ್ತಾವ, ಅಲ್ಲಿಂದ ಒಂದು ಶಬ್ದಗಳೆಲ್ಲ ಜೋಡಿಸಿ ಅದು ನೆಕ್ಸ್ಟ್ ಅದರಿಂದ ಹುಟ್ಟೋದು ಅಂತ ಬರುತ್ತೆ. ಆಮೇಲೆ ಅದರಿಂದ ಆ ವರ್ಡ್ಸ್ ಎವ್ರಿಥಿಂಗ್ ಹೊರಟತ್ತೆ. ಹೊರಟಿದ ಮೇಲೆ ಪೀಕ್ಗೆ ಹೋಗೋದು ಉದ್ಗೀತ ಅಂತ ಹೇಳ್ತಾರೆ. ಇಟ್ ಗೋಸ್ ಇಟ್ ಟೇಕ್ಸ್ ಇಟ್ ಟು ದ ಪೀಕ್, ಸರಿಗಮ ಪದನಿ ಅಂದ್ರೆ ಟಾಪ್ಗೆ ಹೋಗೋದು, ಅದಕ್ಕೆ ಉದ್ಗೀತ ಅಂತ ಹೇಳ್ತಾರೆ. ಅದು ಹೇಳಬೇಕಂದ್ರೆ ಉದ್ಗೀತ ಹೇಳಬೇಕು ಅಂದ್ರೆ ಆ ಒಂದು ಪಿಚ್ಚಲ್ಲಿ ಉದ್ಗಾನ ಮಾಡಬೇಕು ಅಂದ್ರೆ ಅದು ಏನ್ ಮಾಡ್ತಾರಂದ್ರೆ ವರ್ಡ್ಸ್ ಅನ್ನೇ ಒಂದೊಂದು ತಕೊಂಡು, ಇವಾಗ ಅಗ್ನಿ ಅಂತ ಇರತ್ತೆ, ಅಗ್ನಿ ಅಂತ ವರ್ಡ್ ಇದೆ ಅಂತ ಅನ್ಕೊಳ್ಳಿ, ಅವ್ರು ಅಗ್ನಿ ಅಂತ ಹೇಳೋದಿಲ್ಲ. ಅವರು ಸಾಮಗಾನ ಹೇಳೋರು, ಆ ಉದ್ಗಾನ ಮಾಡೋರು ಅಗ್ನಿ ಅಂತ ಹೇಳ ಓಗ್ನ ಅಂತ ಹೇಳ್ತಾರೆ. ಅದ ಈಚ್ ಬೇಸಿಕಲಿ ಒಂದೊಂದು ಅಕ್ಷರಗಳನ್ನು ದೇ ಡೈಸೆಕ್ಟ್ ಇಟ್ ಸೋ ಮಚ್ ಟು ಗೆಟ್ ದಟ್ ನಾದ ಔಟ್ ಆಫ್ ಇಟ್. ಒಂದೊಂದು ಅಕ್ಷರದಿಂದನೂ ನಾದ ಹೊರಡುತ್ತಾ ನಮ್ಗೆ ಅರ್ಥನೂ ಆಗಲ್ಲ. ಐ ಮೀನ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಮೆಜಾರಿಟಿ ಆಫ್ ಇಟ್, ಬಟ್ ಇದು ಆ ಒಂದೊಂದು ನಾದವನ್ನ ಚೆಂದಾಗಿ ಹೇಳ್ಬೇಕಂತ. ಆ ಹೇಳುವ ರೀತಿಯಿಂದ ಆ ಭಗವಂತನನ್ನ ಶಬ್ದದಿಂದಲೂ ನಾದದಿಂದಲೂ ಅವನೇ ಪ್ರತಿಪಾದ್ಯ ಅಂತ ವೇದಗಳ ಸಾರತ್ತೆ. ಅದಕ್ಕೆ ಪ್ರಣವದಿಂದ ಉದ್ಗಾನ ಮಾಡ್ತಾರೆ, ಆವಾಗ ಭಗವಂತ ಒಲಿತಾನಂತೆ. ಸೊ ಇದು ಮಾಡ್ಲಿಕ್ಕೆ ಅವರು ಏನ್ ಮಾಡ್ತಾರೆ, ಪೂರ್ವ ಸಿದ್ಧತೆ ಏನಂದ್ರೆ ಇದೆಲ್ಲ ಹೇಳಬೇಕಂದ್ರೆ ವಾಯುದೇವರನ್ನ ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ. ಯಾಕೆಂದ್ರೆ ನೀವೇ ನೋಡಿ, ಒಂದು ನಾವೇ ಹಾಡು ಹೇಳ್ಬೇಕಂದ್ರೆ ಉಸಿರು ಕಟ್ಟತ್ತೆ, ಹೈ ಪಿಚ್ಗೆ ಹೋಗ್ಬೇಕಂದ್ರೆ ಆಗೋದಿಲ್ಲ. ಸೊ ಹೋಗ್ಬೇಕಂದ್ರೆ ಆ ಒಂದು ವ್ಯಾನನ ಆ ಒಂದು ಪ್ರಾಣದೇವರ ವಾಯುದೇವರ ಒಂದು ವಿಶೇಷ ಅನುಗ್ರಹ, ಅವರು ಶಕ್ತಿ ನಮ್ಮಲ್ಲಿ ಬೇಕು, ಅವರ ಅನುಗ್ರಹ ನಮ್ಗೆ ಇದ್ದರೆ ಆ ಸ್ವರದಲ್ಲಿ ಅನೇಕ ರೀತಿಯಿಂದ ಎಲ್ಲರಿಗೂ ಒಂದೊಂದು ವಿಧದಲ್ಲಿ ಇದೆ, ಬಟ್ ಈ ಸ್ವರದಿಂದ ಒಲಿಸುವಂತ ಮಾರ್ಗ ನಾದದಿಂದ ಅದು ಎಲ್ಲಿ ಇರುತ್ತೋ, ಯಾರಿಗೆ ಆ ಸ್ವರ ಸಾಮರ್ಥ್ಯ ಆ ಉದ್ಗಾನ ಮಾಡದಲ್ಲಿ ಇರುತ್ತೋ ಅವನನ್ನ ಅಪಾಯಿಂಟ್ ಮಾಡ್ತಾರೆ. ಯಾಕೆಂದ್ರೆ ಯಾಕೆ ಅವನನ್ನ ಉದ್ಗಾನ ಮಾಡು, ನೀನು ಹಾಡಿ ಹೇಳಿದ್ದು ಫಲ ಬರುತ್ತೆ, ದೇವರು ಪ್ರಸನ್ನನಾಗ್ತಾನ ಅಂತ ಹೇಳ್ತಾರೆ. ಅಂದ್ರೆ ಅವನಲ್ಲಿ ಆ ಉದ್ಗಾನ ಮಾಡುವಂತ ವಾಯು ಭಾರತಿಗಳು ಇರ್ತಾರಂತೆ. ವಾಯುದೇವರು ಭಾರತೀ ದೇವಿ ಇರೋದು ಅದು, ಅದಕ್ಕೆ ಆ ರೂಪಕ್ಕೆ ಉದ್ಗೀತ ಅಂಬೋದಕ್ಕೆ ಆ ವಾಯು ಮತ್ತು ಉತ್ತಂಬೋ ಶಬ್ದದಿಂದ ಮುಖ್ಯ ಪ್ರಾಣ, ಗೀತ ಅಂಬೋ ಶಬ್ದದಿಂದ ಭಾರತೀ ದೇವಿ, ಇಬ್ಬರು ಜತೆಯಾಗಿರುವಂತ ಒಂದು ಅರ್ಧನಾರಿ ರೂಪ ಅದು. ಆ ಅರ್ಧನಾರಿ ರೂಪ ಅಲ್ಲಿ ಅವರಲ್ಲಿ ಇದ್ದು ವಿಶೇಷವಾಗಿದ್ದು, ಅವ್ರು ಯಾರನ್ನಾರು ತುಂಬಾ ಚೆನ್ನಾಗಿ ದೇವರ ಬಗ್ಗೆ ಹಾಡು ಹೇಳೋವಾಗ ಆ ಉಚ್ಚ ಸ್ಥಾಯಿಲಿ ಹೇಳೋವಾಗ ಚೆನ್ನಾಗಿ ಕೇಳಕ್ಕೇನೂ ಇರತ್ತೆ, ಮನಸ್ಸು ಕರಗತ್ತಂದ್ರೆ ಅವ್ರ ಅನುಗ್ರಹ ಅಲ್ಲಿ ಇದ್ದ ಅಂತ ಅರ್ಥ. ಸೊ ಅದು ದ್ವಾರ ಅವ್ರಿಗೆ ಪ್ರಸಾದ ಸಿಗುತ್ತೆ, ಇದು ಉದ್ಗೀತ ಅಂತ ಹೇಳ್ತಾರೆ. ಸೊ ಏನಾಯ್ತು, ಹಾಡಲ್ಲಿ ಟಾಪ್ ಪಿಚ್ ಹೋಗ್ಬೇಕು, ಅದಕ್ಕೇನೋ ಉದ್ಗೀತ ಅಂತಾರೆ. ಅದು ಕೇಳಕ್ಕೆ ಅಲ್ಲಿ ವಾಯುದೇವರ ವಾಯು ಭಾರತೀಯ ವಿಶೇಷ ರೂಪ ಅರ್ಧನಾರಿ. ನಾವು ಶಿವ ರುದ್ರ ಪಾರ್ವತಿ ಅರ್ಧನಾರಿ ಅಂತ ತಿಳ್ಕೊಂಡಿದ್ದೀವಿ, ಆಕ್ಚುಲಿ ಇವರು ಅರ್ಧನಾರಿ, ಆಕ್ಚುಲಿ ನಾರಾಯಣ ಅರ್ಧನಾರಿ ರೂಪದಿಂದ ಇದೆ ಅಂತ. ಅದನ್ನ ಉಪಾಸನೆ ಮಾಡ್ಲಿಕ್ಕೆ ವಾಯುದೇವರು ತಗೊಳ್ತಾರೆ. ವಾಯುದೇವರಿಗೆ ಇದಕ್ಕೋಸ್ಕರ ಇವರು ರುದ್ರದೇವರು ತಗೊಳ್ತಾರೆ. ಲೋಕದಲ್ಲಿ ರುದ್ರದೇವರಿಗೆ ಆ ಪ್ರಸಿದ್ಧಿ ಬಂದಿದೆ ಅರ್ಧನಾರಿ ಎಂಬುದು, ಬಟ್ ಇಲ್ಲಿ ವಾಯುದೇವರಿಗೆ ಹೇಳ್ತಾರೆ. ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್, ಇಷ್ಟು ವಿಶೇಷ ಅಂದ್ರೆ ಇದು ಬಂದು ಮೃತ್ಯುಂಜಯ ಅಂತ ನಾವು ಕೇಳ್ತೀವಿ, ಅಪಮೃತ್ಯು ಬರುತ್ತೆ. ಅಪಮೃತ್ಯು ಏನೇ ಬಿಚ್ಚವೆ, ಅಪಮೃತ್ಯು ದ ಲೈಫ್ ಸ್ಲಿಪ್ ಲಾಂಗಿಟಿ ಲಾಂಗಿವಿಟಿ ರೋಗ ರುಜಿನಗಳು ಏನೋ ಒಂದು ಬಂದಾಗ ಇದು ಬಂದು ನಮಗೆ ಅಪಮೃತ್ಯು ಮಂತ್ರ ಅಂತಾನೆ ಹೇಳ್ತಾರೆ. ಆ ಒಂದು ಕೊಡತ್ತಂತ ಹಾಗೆ ಇದು ರುದ್ರದೇವರಿಗೇನು ಹೇಳ್ತಾರೋ ಹಾಗೇನೆ ನಮ್ಮಲ್ಲಿ ವಾಯುದೇವರಿಗೆ ಈ ಒಂದು ಉದ್ಗೀತ ಅಂಬೋದು ಇದಂತ ಅದನ್ನೇ ಹೇಳ್ತಾರೆ. ಯಾಕೆಂದ್ರೆ ಈ ಕತೆ ಹೇಳೋವಾಗ ಹೇಳ್ತಾರ, ಈ ಉದ್ಗೀತವನ್ನ ಹೇಳೋವಾಗ ಹೇಳ್ತಾರ, ಒಂದು ಕಾಲದಲ್ಲಿ ದೇವತೆಗಳು ದೈತ್ಯರು ಇದ್ರಂತೆ. ದೇವತೆಗಳು ದೈತ್ಯರು ಇರೋವಾಗ ಆ ದೇವತೆಗಳು ದೈತ್ಯರ ಯಾವಾಗಲೂ ದೇವತೆಗಳ ನಂಬರ್ಸ್ ಆರ್ ಲೆಸ್ ದನ್ ದೈತ್ಯಸ್ ಅಂತ. ಸೊ ಹೌ ಟು ಓವರ್ಕಮ್ ದೆಮ್ ಅಂತ ಯೋಚನೆ ಮಾಡಿದಾಗ ಉದ್ಗೀತ ಹೇಳಿ ಆ ಉದ್ಗೀತ ಆ ಸ್ವರದಿಂದ ಹೇಳಿ ದೇವರನ್ನ ಒಲಿಸಿಕೊಳ್ಳಬೇಕು ಅಂತ ಡಿಸೈಡ್ ಮಾಡ್ತಾರಂತೆ. ಸೊ ಈ ಒಂದು ವಿಷಯ ದೈತ್ಯರಿಗೇನು ಗೊತ್ತಾಗ್ಬಿಡತ್ತೆ, ಅವರು ಉದ್ಗೀತ ಅವ್ರಿಗೇನು ಗೊತ್ತಿದೆ ನೋಡಿ, ಅವರು ಅನ್ಕೊಳ್ತಾರಂತೆ ಈ ದೇವತೆಗಳು ಉದ್ಗಾನ ಉದ್ಗೀತ ಸ್ವರದಲ್ಲಿ ಭಗವಂತನನ್ನ
ಸ್ತುತಿ ಮಾಡಿದ್ರೆ ನಾವೆಲ್ಲ ಸತ್ತೋಗ್ತೀವಿ. ಆದ ಕಾರಣದಿಂದ ವಿ ಹ್ಯಾವ್ ಟು ಪ್ರಿವೆಂಟ್ ದಮ್ ಫ್ರಮ್ ಚಾಂಟಿಂಗ್ ಇನ್ ಉದ್ಗೀತ ಅಂತ. ಉದ್ಗೀತದಲ್ಲಿ ಭಗವಂತನ ಸ್ತುತಿ ಮಾಡಬೇಕು ಅಂತ ಮಾಡ್ತಾರಂತೆ, ದೈತ್ಯರು ಮಾಡ್ತಾರಂತೆ. ಸೊ ಯಾರು ಈ ಈ ದೇವತೆಗಳ ಗುಂಪಲ್ಲಿ ಯಾರು ಇದ ಉದ್ಗೀತ ಹೇಳಬೇಕು? ಫಸ್ಟ್ ವಾಗ್ದೇವತೆ, ವಾಗ್ದೇವತೆಗೆ ಹತ್ರ ಹೋಗಿ ಕೇಳಿದೆ, ನಿಮ್ಗೆ ವಾಕ್ಸಿದಲ್ಲ ನೀನೇ ಉದ್ಗಾನ ಮಾಡು ಅಂತ. ಅವಾಗ ಈ ಇನ್ಸಿಡೆಂಟ್ ಇಸ್ ಟೋಲ್ಡ್ ಟು ಶೋ ದೇವತೆಗಳಿಗೆ ಎಲ್ಲವೂ ಗೊತ್ತು ಇದ್ರನ್ನು ಲೋಕಕ್ಕೆ ಒಂದು ಮಾರ್ಗದರ್ಶನ, ಮತ್ತು ಇಲ್ಲಿ ವಾಯುದೇವರ ಒಂದು ಗ್ರೇಟ್ನೆಸ್, ನಾವು ಏನು ಮಾಡಬೇಕು ಇದೆಲ್ಲ ಹೇಳ್ಕೊಡೋಕೆನೋ ಇದು ಹೇಳ್ತಾರೆ. ಅಥವಾ ಅವರಲ್ಲೇನೋ ಕೆಲವೊಮ್ಮೆ ಅಸುರಾವೇಶಗಳು ಬರುತ್ತೆ, ಅದು ಸೂಚಕವಾಗುವ ಇದಿರಬಹುದು. ಸೊ ಇಲ್ಲಿ ಹೇಳುವಾಗ ಅಗ್ನಿದೇವರು ಹೇಳ್ತಾರಂತೆ, ಸರಿ ನಾನು ಉದ್ಗೀತದಲ್ಲಿ ಉದ್ಗಾನ ಮಾಡ್ತೀನಿ, ಬಟ್ ಸರಿ ನಿಮ್ಗೆ ಫಲ ಬರತ್ತೆ ಎಲ್ಲ ಬರತ್ತೆ, ನನಗೆ ಏನು, ವಾಟ್ ಡೂ ಐ ಗೆಟ್ ಇನ್ ರಿಟರ್ನ್? ನಾನು ವೇದದಲ್ಲಿ ಏನೇನು ಶಬ್ದಗಳು ಏನೇನೆಲ್ಲ ನಾನು ಹೇಳ್ತೀನೋ ಅದೆಲ್ಲ ಅದೆಲ್ಲ ನಾರಾಯಣನ ಹೇಳಿ ಅದು ನಿಮ್ಗೆ ಎಲ್ಲ ಕೊಡ್ಲಿ. ಅದರದ ಅಂದಟ್ ಏನ್ ಶಬ್ದ ಇದೆಯೋ, ಭಗವಂತನನ್ನ ಸ್ತುತಿ ಮಾಡುವಂತ ಶಬ್ದವನ್ನ ಬಿಟ್ಟು ಉಳಿದ ಶಬ್ದಗಳು ನನ್ನ ದಾರಿಂದ ಏನೇನು ಬರುತ್ತೋ ಅದರಿಂದ ನನಗೇನಾರು ಪ್ರಯೋಜನ ಆಗಬೇಕು ಅಂತ ಕೇಳ್ತಾನಂತೆ. ಅಂದ್ರೆ ಅಲ್ಲಿ ಏನಾಯ್ತು, ದೇವರನ್ನ ಬಿಟ್ಟು ಹೇಳುವಂತ ಶಬ್ದಗಳು ಇದೆ ಅಂಬೋ ಒಂದು ಭಾವನೆ ಬಂತು. ಸೆಕೆಂಡ್ಲಿ ನನಗೆ ವಾಟ್ ಈಸ್ ಇನ್ ಇಟ್ ಫಾರ್ ಮೀ ಅಂತ ಸ್ವಾರ್ಥನೂ ಬಂತು. ಯಾವಾಗ ಈ ಎರಡು ಕ್ವಾಲಿಟಿ ಬಂದ್ಬಿಡುತ್ತೋ, ನನಗೆ ಏನೋ ಇದೆ ದೇವರನ್ನ ಬಿಟ್ಟು ಈ ಶಬ್ದವನ್ನ ಬಿಟ್ಟು ಉಳಿದ ಶಬ್ದ ಈ ತರ ಎಲ್ಲ ಬಂದಾಗ ಇಮಿಡಿಯೇಟ್ಲಿ ಹಸುರ ಓಪನಿಂಗ್ಸ್ ಅಲ್ಲಿ ಬಂದು ಹಸುರರು ಕೂತು ಬಿಡ್ತಾರಂತೆ. ಸೊ ದ ಮಿನಿಟ್ ಹಸುರರು ಕೂತ ಮೇಲೆ ಏನಾಗತ್ತೆ, ಆ ಸ್ವರ ಆ ವಾಗ್ದೇವತೆಯಿಂದ, ವಾಗ್ದೇವತೆ ಅಂದ್ರೆ ಅಗ್ನಿ ಅಂತ ತಗೊಳ್ತೀವಿ ನಾವು ಇಲ್ಲಿ ಸರಸ್ವತಿ ಭಾರತಿ ಎಲ್ಲ, ವಾಗ್ದೇವ ಅಗ್ನಿಯಿಂದ ಉದ್ಗಾನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೆ. ಇಟ್ ಈಸ್ ಗೆಟ್ ಡಿಫೀಟೆಡ್, ಅವನನ್ನ ಆ ದೈತ್ಯರು ಕಂಪ್ಲೀಟ್ ಆಗಿ ಆಕ್ಯುಪೈ ಮಾಡ್ಬಿಡ್ತಾನೆ. ಅದಕ್ಕೂ ಸೂಚಕವಾಗಿ ಈವಾಗ್ಲೂ ನಮ್ಮ ಬಾಯಿ ದೇವರನ್ನು ಹೊಗಳತ್ತ, ಇತರ ವಿಷಯಗಳು ಕೆಟ್ಟ ಮಾತುಗಳು ನಮ್ಮ ಬಾಯಿಲಿ ಬರುತ್ತಂತೆ, ಅದಕ್ಕೆ ಸೂಚಕವಾಗಿ ಇದು ಇದೆ ಅಂತ ನಮ್ಗೆ. ಸೊ ಹೀಗೆ ಒಂದೊಂದು ದೇವತೆ ಹೀಗೆ ಕತೆ ಹೇಳ್ತಾ ಹೋಗ್ತಾರೆ, ಒಂದೊಂದು ದೇವತೆ ಹೌ ದೇ ಗೆಟ್ ಕಂಪ್ಲೀಟ್ಲಿ ಡಿಫೀಟೆಡ್. ಇಲ್ಲಿ ಅಜ್ಞಾನವನ್ನ ಒಂದು ಮೃತ್ಯು ಅಂತ ಹೇಳ್ತಾರೆ, ಅಜ್ಞಾನವನ್ನ ಸಾವು ಅಂತ ಹೇಳ್ತಾರೆ, ಮೃತ್ಯು ಅಂತ ಈ ಶಬ್ದದಿಂದ ಹೇಳ್ತಾರೆ. ಸೊ ಕೊನೆಯಲ್ಲಿ ವಾಯುದೇವರ ಹತ್ರ ಬಂದು ಕೇಳಿದ್ದಂತೆ, ನೀನ್ ಹೇಳ್ತೀಯಾ ಅಂತ. ಓ ನಾನ್ ಹೇಳ್ತೀನಿ ಅಂತ. ಅವರು ಇವರ ತರ ಕೇಳೇ ಇಲ್ಲ, ದೇವರನ್ನ ಬಿಟ್ಟು ಉಳಿದ ಶಬ್ದ ಏನಾಗುತ್ತೆ ಇದರಿಂದ ವಾಟ್ ಈಸ್ ಇನ್ ಇಟ್ ಇದೆಲ್ಲಕ್ಕೆಲ್ಲ ತಕ್ಷಣ ಉದ್ಗಾನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈ ಸುದ್ದಿ ದೈತ್ಯರಿಗೆ ಹೋಯ್ತು, ದೈತ್ಯರು ಬಂದು ಇವರನ್ನ ದಾಳಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡುವಾಗ ಹೇಗಾಯ್ತು ಅಂದ್ರೆ ಆಕನಾಶ್ಮ ಅಂತ ಹೇಳ್ತಾನೆ, ಒಂದು ಬಂಡೆ ಕಲ್ಲಿನ ಮೇಲೆ ಒಂದು ಮಣ್ಣಿನ ಮುದ್ದೆ ಹಾಕಿದ್ರೆ ಏನಾಗತ್ತೆ, ಬಂಡೆ ಕಲ್ಲು ಒಂದು ಆಗಲ್ಲ, ಆ ಮಣ್ಣು ಪುಡಿ 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 ಆಗ್ಬಿಡುತ್ತೆ. ಹಾಗೆ ದೈತ್ಯರಿಗೆ ಒಂದು ಮಾಡಕ್ ಆಗಿಲ್ಲ, ಅವರೇ ಸತ್ತೋದ್ರು ಅಂತ, ಅವರೇ ಓಡೋದ್ರು ಅಲ್ಲಿಂದ, ಅವ್ರು ಸತ್ತೋದ್ರು ಅಂತ ಹೇಳ್ತಾರೆ. ಅಂದ್ರೆ ಏನಾಯ್ತು, ಇದು ಆದ ಮೇಲೆ ಏನ್ ಮಾಡಿದ್ದ, ದೈತ್ಯರು ಓಡಿದ ಮೇಲೆ ಈ ಒಂದು ವಾಕ್ ದೇವತೆ ಅಗ್ನಿ ಮತ್ತು ಇಂದ್ರ, ರುದ್ರ ಮನೋಭಿಮಾನಿ ರುದ್ರ ಮುಂತಾದ ದೇವತೆಗಳೆಲ್ಲ ಅವರ ದೈತ್ಯರಿಂದ ರಕ್ಷಣೆ, ದೈತ್ಯರನ್ನ ಓಡ್ಬಿಡ್ತಾರೆ. ಸೊ ಇವ್ರಿಗೆಲ್ಲ ಪ್ರಾಣ ಬರತ್ತೆ ಅಂದ್ರೆ ದೇ ಆರ್ ಸೇವ್ಡ್. ಆಮೇಲೆ ವಾಯುದೇವರು ಇದು ಒಂದು ಮಾಡಿದ್ರಂತೆ, ಮಾಡಿದ ಮೇಲೆ ಎಲ್ಲಾ ದೇವತೆಗಳನ್ನು ವಾಯುದೇವರನ್ನ ಹೊಗಳಿದ್ರಂತೆ. ಸೊ ಹೀಗೆ ನಮ್ಗೇನು ಹಾಗೆ ಆಗತ್ತೆ ನೋಡಿ, ಇದು ಒಂದು ಸಿಂಬಾಲಿಕ್, ಅವರು ಈ ದೇವತೆಗಳು ಇರೋದೇ ನಮ್ಮ, ಈ ದೇವತೆಗಳೆಲ್ಲ ನಮ್ಮ ಬಾಯಲ್ಲಿ ಅಗ್ನಿ ಇದ್ದಾನೆ, ಕಣ್ಣಲ್ಲಿ ಸೂರ್ಯ ಇದ್ದಾನೆ, ಕಿವಿಯಲ್ಲಿ ಚಂದ್ರ ಮುಂತಾದ ದೇವತೆಗಳಿದ್ದಾರೆ, ಮನಸ್ಸಲ್ಲಿ ರುದ್ರ ಇಂದ್ರ ಮುಂತಾದ ದೇವತೆಗಳೆಲ್ಲ ಇದ್ದಾರೆ. ಸೊ ಆ ನಮಗೇನು ನಾವುಗಳು ತಪ್ಪು ಮಾಡ್ತಾ ಇರ್ತೀವಿ, ಅಜ್ಞಾನ ಎಲ್ಲ ಇರುತ್ತೆ. ಸೊ ಈ ಅಜ್ಞಾನ ಎಲ್ಲ ಹೋಗ್ಬೇಕು. ಆ ಹಾಗೆ ವಾಯುದೇವರು ಅದೆಲ್ಲ ತೆಗೆದು ಹಾಕಿದ್ರು, ಹಾಗೇನೆ ವಾಯುದೇವರಲ್ಲಿ ಇದ್ದು ಈ ದೇವತೆಗಳು ಹಿಂದಿನ ಪದ್ಯದಕ್ಕೆ ಹೋದರೆ ನಾಗಾಕೂರ್ ಮಾಕೃಕಳ ದೇವದತ್ತ ಧನಂಜಯ ಈ ರೂಪದಲ್ಲಿ ಇರುವಂತಹ ಉಪಪ್ರಾಣಗಳ ಪ್ರಾಣರಾಗಲಿ ಮತ್ತು ಇತರ ದೇವತೆಗಳಾಗಲಿ ಇವರೆಲ್ಲ ಇಲ್ಲಿ ಇದ್ದು ನಮ್ಗೆ ಅಜ್ಞಾನ ಮುಂತಾದೆಲ್ಲ ಬಂದ ಅಜ್ಞಾನವನ್ನ ಈ ವಾಯುದೇವರು ಹೋಗಲಾಡಿಸ್ತಾರೆ. ಅದು ದಟ್ ಇಸ್ 13th ಪದ್ಯ ಇದೆ ಆಯ್ತು. ಅದಾದ ಮೇಲೆ ಈ ಸಾಮ ಉಪಾಸನೆಯನ್ನ ನಮ್ಗೆ ಇಲ್ಲಿ ಹೇಳ್ಕೊಡ್ತಾ ಇದಾರೆ. ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಈ ದೇವತೆಗಳನ್ನ ಆ ದೈತ್ಯರಿಂದ ದಾಳಿ ಮಾಡ್ಲಂಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ತಿರ್ಗಾ ಅವ್ರು ಬಂದು ಏನಾರು ಮಾಡಿದ್ರೆ ಏನ್ ಮಾಡೋದು ಅಂದ್ರೆ ಅವಾಗ ಹೇಳ್ತಾರ, ನಾನು ನಿನ್ನಲ್ಲೇ ಕೂತಿದ್ದೀನಿ, ಅಯಾಸಿ ಅಂತಾರೆ. ಅಯಾಸಿ ಅಂದ್ರೆ ಮುಖದಲ್ಲಿ ಅಂದ್ರೆ ಈ ದೇವತೆಗಳೆಲ್ಲ ಮುಖದಲ್ಲಿ ಇರುವಂತ ದೇವತೆಗಳು ಅಂದ್ರೆ ನಾನು ನಿನ್ನಲ್ಲೇ ಕೂತಿದ್ದೀನಿ. ಅದನ್ನ ನೀನು ತಿಳ್ಕೊಂಡ್ರೆ ದೈತ್ಯರು ಯಾವತ್ತೂ ನಿನ್ನನ್ನ ದಾಳಿ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ನಮ್ಗೇನು ಅದೇ ಲೆಸನ್, ನಾವು ಏನೇ ಯಾವುದೇ ಕಾರ್ಯ ಮಾಡ್ಬೇಕಂದ್ರೂ ವಾಯುದೇವರನ್ನ ಚಿಂತನೆ ಮಾಡಬೇಕು. ಆ ವಾಯುದೇವರ ಚಿಂತನೆ ಬಂದಾಗ ಈ ಒಂದು ದುಷ್ಟ ಶಕ್ತಿಗಳು ಅಸುರ ಶಕ್ತಿಗಳು ಎಲ್ಲ ಹೊರಡೋಗುತ್ತೆ. ಈ ಒಂದು ಅವಿದ್ಯೆ ಐದು ಪರ್ವಗಳು ಪಂಚಪರ್ವಣಿ ಅವಿದ್ಯೆ ಅಂತ ಹೇಳ್ತಾರೆ, ಇದೂ ಹೊರಟೋಗುತ್ತೆ. ನಮ್ಗೆ ಹೋದ ಮೇಲೆ ಜ್ಞಾನ ಬರಬೇಕು. ಜ್ಞಾನ ಬರಬೇಕಂದ್ರೆ ಏನ್ ಮಾಡಬೇಕು? ಜ್ಞಾನ ಬರಬೇಕಂದ್ರೆ ಈ ಉಪಾಸನೆಯನ್ನು ಹೇಳ್ತಾರೆ, ಸಾಮೋಪಾಸನೆಯನ್ನು ಹೇಳ್ತಾರೆ. ಇನ್ನೊಂದಿಲ್ಲಿ ಏನ್ ಆಸ್ಪೆಕ್ಟ್ ಅಂದ್ರೆ, ನಾವು ಬಂದು ನಮ್ಮ ಕಣ್ಣು ಮುಂದೆ ಇರುವಂತ ಈ ಪ್ರಾಣಿಗಳು, ಈ ಪ್ರಾಣಿ ಗೋಪೂಜೆ ಮಾಡ್ತೀವಿ ನಾವು. ಯಾಕೆ ಗೋಪೂಜೆ ಅಂದ್ರೆ ಗೋ ಈಸ್ ವೆರಿ ಸೇಕ್ರೆಡ್, ಅಷ್ಟೇ ನಮ್ಗೆ ಗೊತ್ತು. ಗೋಪೂಜೆಯನ್ನು ಯಾಕೆ ಮಾಡ್ತೀವಿ ಅದನ್ನು ಹೇಳ್ತಾರೆ. ಸೊ ಎಲ್ಲಿ ನಮ್ಮ ನಮ್ಮ ನಾವು ಬಳಸುವಂತ ಈ ಒಂದು ಪ್ರಾಣಿಗಳು, ನಾವು ನೋಡುವಂತ ನಮ್ಗೆ ಪರಿಚಿತವಾದ ಈ ಪ್ರಾಣಿಗಳಲ್ಲಿ, ಈ ಪ್ರಾಣಿಗಳು ನಾವು ನೋಡುವಾಗ ಅಲ್ಲಿ ಪ್ರಾಣಿಗಳ ಒಳಗಿರುವಂತ ಆ ಭಗವಂತನ ಚಿಂತನೆ, ಸಾಮ ಉಪಾಸನೆಯ ಚಿಂತನೆ. ಸಾಮ ನಾವು ನೋಡಿದೀವಿ, ಪಂಚಸಾಮ, ಈ ಪಂಚರೂಪನಾದಂತ ಪಂಚ ಅವಿದ್ಯೆ, ಪಂಚ ಅವಿದ್ಯೆ ಹೋದ ಮೇಲೆ ಪಂಚ ವಿದ್ಯೆಯು ಬರಬೇಕು. ಸೊ ಪಂಚ ರೂಪದಿಂದ ಮುಖ್ಯ ಪ್ರಾಣರಲ್ಲಿ ಇದ್ದು ಈ ವಿದ್ಯೆಯನ್ನು ಭಗವಂತನೇ ಕೊಡ್ತಾನೆ. ಐದು ರೂಪಗಳು ನಾವು ಹಿಂದೆ ಇದು ಡೀಟೇಲ್ ಆಗಿ ನೋಡಿದ್ದೀವಿ. ಹಾಗೆಂದ್ರೆ ಫಸ್ಟ್ ಹಿಂಕಾರ ನೋಡಿದ್ದೀವಿ, ಹಿಂಕಾರ ಅಂತ ಕರಿತೀವಿ ಪ್ರದ್ಯುಮ್ನ ಸೃಷ್ಟಿ. ಹಿ ಅಂದ್ರ ಹಿ ಪ್ಲಸ್ ಕಾರ, ಅದು ಅಂದ್ರೆ ಹಿ ಅಂದ್ರ ಪ್ರಸಿದ್ಧವಾದದ್ದು ಅಂತ. ಏನು ಪ್ರಸಿದ್ಧ ಅಂದ್ರೆ ಈ ಭಗವಂತನೇ ಸೃಷ್ಟಿ ಎಲ್ಲವೂ ಮಾಡಿದ್ದಾನ ಎಂಬುದು ತುಂಬಾ ಪ್ರಸಿದ್ಧ, ವೆಲ್ ವೆರಿ ವೆಲ್ ನೋನ್. ಅವನೇ ಸೃಷ್ಟಿಕರ್ತ ಅಂತ ಅರ್ಥ. ಹಿ ಪ್ಲಸ್ ಕಾರ ಹಿಂಕಾರ ಆಗತ್ತದು. ಹಿಂಕಾರ ಅಂತ ಪ್ರದ್ಯುಮ್ನನ್ನ ಮಾಡ್ತೇವೆ. ಪ್ರದ್ಯುಮ್ನ ಆದ ಮೇಲೆ ಆ ಸೃಷ್ಟಿಯಿಂದ ಸೃಷ್ಟಿಯಿಂದ ನೆಕ್ಸ್ಟ್ ಬರೋದು ಬಂದು ಹಿಂಕಾರ ಪ್ರಸ್ತಾವ ಅಂತ. ಪ್ರಸ್ತಾವ ಅಂತ ಯಾಕೆ ಕಡೆ ಪ್ರಸ್ತಾವ ಅಂದ್ರೆ ಹುಟ್ಟಿ ಬರುವುದು. ಯಾವುದಿಂದ ಹುಟ್ಟಿ ಬರುವುದು? ಎಲ್ಲವೂ ಸೆಂಟರ್ಲಿ ನಾರಾಯಣನ ಇಟ್ಟುಕೋಬೇಕು. ಸೆಂಟರ್ಲಿ ನೀವು ನಾರಾಯಣನ ಇಟ್ಟುಕೊಂಡ್ರೆ ನಾರಾಯಣನಿಂದ ಹುಟ್ಟಿ ಬಂದ ರೂಪ, ನಾರಾಯಣನಿಂದ ಫಸ್ಟ್ ಹುಟ್ಟಿ ಬಂದ ರೂಪ ವಾಸುದೇವ ರೂಪ ಆಗುತ್ತೆ. ಆ ವಾಸುದೇವವನ್ನ ಪ್ರಸ್ತಾವ ಅಂತ ಕರೀತಾರೆ. ಚಿಂಕಾರ ಅಂಬುದು ಪ್ರದ್ಯುಮ್ನ. ಈ ಪ್ರದ್ಯುಮ್ನ ಬಂದು ಸೃಷ್ಟಿ ಮಾಡಿದ ರೂಪ ಅಂತ. ಫಸ್ಟ್ ನಮ್ಮನ್ನ ಸೃಷ್ಟಿ ಮಾಡಿದ ರೂಪ, ನಮ್ಮ ಜಗತ್ತು ನಾವು ಎಲ್ಲವನ್ನೂ ಸೃಷ್ಟಿಕರ್ತ ಅಂತ ಪ್ರದ್ಯುಮ್ನನ್ನ ತಿಳ್ಕೋಬೇಕು. ಪ್ರಸ್ತಾವ ಅಂಬುದು ವಾಸುದೇವನನ್ನ ತಿಳ್ಕೋಬೇಕು. ಯಾಕೆಂದ್ರೆ ಪ್ರಸ್ತುತ ಅಂದ್ರೆ ಫಸ್ಟ್ ಹುಟ್ಟಿ ಬಂದ ರೂಪ ಅಂತ ವಾಸುದೇವನನ್ನ ತಿಳ್ಕೋಬೇಕು. ಆಮೇಲೆ ನೆಕ್ಸ್ಟ್ ಬರೋದು ಉದ್ಗೀತ ಅಂತ. ಉದ್ಗೀತ ಅಂದ್ರೆ ಉಚ್ಚವಾಗಿರೋ ಅಂದ್ರೆ ಎಲ್ಲದಲ್ಲಿನೂ ಉತ್ತಮವಾದ ಶ್ರೇಷ್ಠನಾಗಿ ಇರೋ ಅಂದ್ರೆ ಪ್ರಳಯ ಕಾಲದಲ್ಲಿನೂ ಆ ನಾರಾಯಣ ರೂಪ ಅಂಬೋದಿರತ್ತೆ. ಉಳಿದ ರೂಪಗಳೆಲ್ಲ ಅವನು ಆವಿರ್ಭಾವ ಮಾಡೋದಿಲ್ಲ, ತನ್ನೊಳಗೆ ಹೇಳಕೊಂಡು ಬಿಡ್ತಾನೆ. ಆ ಒಂದೇ ರೂಪದಿಂದ ತೋರಿಸ್ಕೊಡ್ತಾನೆ ನಾರಾಯಣ. ಆವಾಗ ಪ್ರಳಯದಲ್ಲಿ ಯಾರಿಗೇನು ಎಲ್ಲರೂ ಗಾಢ ನಿದ್ರೆಯಲ್ಲಿ ಇದ್ರೂ ಆ ಕಾಲದಲ್ಲಿ ಅಂದ್ರೆ ವಾಯುದೇವರಿಗೆ ಪ್ರಳಯದಲ್ಲಿ ನೋಡಿ ಈಸ್ ಅವೇಕ್, ಬಟ್ ಅವ್ರಿಗೆ ಕಾರ್ಯಗಳು ಇಲ್ಲ. ಲಕ್ಷ್ಮಿ ಆವಾಗ ಈ ವೇದಗಳು ಯಾವತ್ತೂ ಹೊರಹೊಮ್ಮುತ್ತಾ ಇರತ್ತಂತ ಭಗವಂತನ ಕಂಠದಿಂದ ಅಂತ ಹೇಳ್ತಾರೆ. ಅದನ್ನ ಲಕ್ಷ್ಮೀ ದೇವಿಯೇ ಸ್ತುತಿ ಮಾಡ್ತಾಳಂತ. ಸೊ ಹಾಗೆ ಆ ಉಚ್ಚವಾದ ಆ ಒಂದು ಸ್ತುತಿಯನ್ನ ಆ ಶ್ರುತಿಗಳಿಗೆ ಅಭಿಮಾನಿಯಾದಂತ ಲಕ್ಷ್ಮಿಯೇ ಅಲ್ಲಿ ಹೇಳ್ತಾಳ. ಮತ್ತು ಸೃಷ್ಟಿ ಕಾಲದಲ್ಲಿ ಆ ವಾಯು ಭಾರತಿ ಅವರು ಹೇಳ್ತಾರಂತ, ಇದನ್ನ ಹೇಳ್ತಾರಂತ ಅಂದ್ರೆ ಪ್ರಣ ಓಂಕಾರವನ್ನ. ಓಂಕಾರ ಅಂಬುದು ಸರ್ವಶ್ರೇಷ್ಠ ಅಂತ ಹೊಗಳೋ ಶಬ್ದ ಅದು. ಓಂಕಾರದಿಂದ ಎಲ್ಲವೂ ಬಂತು. ಸೊ ಆದ ಕಾರಣದಿಂದ ಓಂಕಾರ ಇಟ್ ಸೆಲ್ಫ್, ಪ್ರಣವ ಇಟ್ ಸೆಲ್ಫ್ ಟಾಕ್ಸ್ ಅಬೌಟ್ ನಾರಾಯಣ ಇಸ್ ಸರ್ವೋತ್ತಮ ಅಂತ ಹೇಳುತ್ತೆ. ಸೊ ಅದರಿಂದ ಬಂದ ಎಲ್ಲ ಡಿರೈವೇಟಿವ್ಸ್ ಕೊನೆಯಲ್ಲಿ ವರ್ಡ್ಸ್ ಅಂಡ್ ಲೆಟರ್ಸ್ ನಾದ ಎವ್ರಿಥಿಂಗ್ ನ್ಯಾಚುರಲಿ ಹ್ಯಾಸ್ ಇಟ್ ಎಲ್ ಅಬೌಟ್ ನಾರಾಯಣ ಓನ್ಲಿ. ಸೊ ಅದಕ್ಕೆ ಅವನೇ ಶ್ರೇಷ್ಠ ಅಂತ ಹೇಳೋದು. ಉಚ್ಚವಾಗಿ ಸ್ವರದಿಂದ ಹೇಳೋದಕ್ಕೆ ಉದ್ಗೀತ ಅಂತ ಹೇಳ್ತಾರೆ. ಹಾಡಲ್ಲಿನೂ ಹಾಗೆ ಆಗತ್ತೆ. ಫಸ್ಟ್ ನೀವು ಶುರು ಮಾಡೋವಾಗ ಯು ಜಸ್ಟ್ ಹಮ್ ಇಟ್ ಅಂಡ್ ದೆನ್ ಟೇಕ್ ಇಟ್ ಅಂಡ್ ಸರಿಗಮ ಪದನಿ ಹೋಗ್ತೀವಿ. ದಟ್ ಈಸ್ ದ ಪೀಕ್. ಸೊ ಹಾಗೇನೆ ಪೀಕ್ ಅಂದ್ರೆ ಸರ್ವೋತ್ತಮ ಸರ್ವಶ್ರೇಷ್ಠ ನಾರಾಯಣ ಅಂತ ಆಗುತ್ತೆ. ಆಮೇಲೆ ಅಲ್ಲಿಂದ ಆದಮೇಲೆ ಉದ್ಗೀತ ಆದಮೇಲೆ ಪ್ರತಿಹಾರ ಅಂತ ಆಗುತ್ತೆ. ಪ್ರತಿಹಾರ ಅಂದ್ರೆ ಮೇಲೆ ಹೋದ ಮೇಲೆ ದೆನ್ ಯು ಬ್ರಿಂಗ್ ಇಟ್ ಡೌನ್. ಸೊ ಅದು ಪ್ರತಿಹಾರ ಅಂಬುದು ಅನಿರುದ್ಧನನ್ನು ಹೇಳುತ್ತೆ. ಆಮೇಲೆ ಕೊನೆಯಲ್ಲಿ ನಿಧನ ಅಂದ್ರೆ ಸೃಷ್ಟಿ ಮಾಡಿ ಎಲ್ಲವನ್ನು ಮಾಡಿಸಿ ಕೊನೆಯಲ್ಲಿ ತಾನೇ ತಕೊಂಡ್ಬಿಡ್ತಾನೆ ನಿಧನ ಅಂತ ಹೇಳೋದು. ಸೊ ಕೊನೆಯಲ್ಲಿ ನಿಧನ ಬಂದು ಸಂಕರ್ಷಣ. ಹೀಗೆ ಈ ರೂಪಗಳು ಕಾನ್ಸ್ಟೆಂಟ್ ಆಗಿ ಚಿಂಕಾರ ಅಂದ್ರೆ ಪ್ರದ್ಯುಮ್ನ, ಪ್ರಸ್ತಾವ ಅಂದ್ರೆ ವಾಸುದೇವ, ಉದ್ಗೀತ ಅಂದ್ರೆ ನಾರಾಯಣ, ಪ್ರತಿಹಾರ ಅಂದ್ರೆ ಅನಿರುದ್ಧ, ನಿಧನ ಅಂದ್ರೆ ಸಂಕರ್ಷಣ. ಹೀಗೆ ಇದು ಈ ಒಂದು ಈ ಪಂಚವನ್ನ ನಾವು ಇಟ್ಟುಕೊಂಡು ಇಲ್ಲಿ ಭಗವಂತನ ಉಪಾಸನೆಯನ್ನ ಮಾಡೋದು. ಇದಕ್ಕೆ ಸಾಮೋಪಾಸನೆ ಅಂತ ಹೇಳ್ತಾರೆ. ಈ ಸಾಮೋಪಾಸನೆಯಿಂದ ಏನು ಫಲ ಅಂತ ಹೇಳುವಾಗ ಹೇಳ್ತಾರೆ, ಅಲ್ಲಿ ಅದೇ ಕಥೆಯನ್ನೇ ಕಂಟಿನ್ಯೂ ಮಾಡ್ತಾ ಹೇಳ್ತಾರೆ. ದೇವತೆಗಳೆಲ್ಲ ಬಂದು ಆವತ್ತಿನ ದಿವಸದಿಂದ ದೇವತೆಗಳೆಲ್ಲ ಬಂದು ಕೂತ್ ಬಿಟ್ರಂತೆ, ವಾಯುದೇವರ ಹತ್ರನೇ ಕೂತ್ ಬಿಟ್ರಂತೆ. ಎಲ್ಲ ಏನು ಕೆಲಸ ಮಾಡಿದ್ರು ವಾಯುದೇವರನ್ನೇ ಸ್ಮರಣೆ ಮಾಡ್ತಾ ಇದ್ರಂತೆ. ಆಮೇಲೆ ವಾಯುದೇವರು ಆ ಉದ್ಗೀತ ಮಾಡಿ ದೈತ್ಯರನ್ನೆಲ್ಲ ಕಳಿಸಿಬಿಡ್ತಾರೆ. ಆದ ಮೇಲೆ ಇನ್ನೊಂದು ಸತಿನ ಸೆಕೆಂಡ್ ಟೈಮ್ ಹಿ ಡಸ್ ಉದ್ಗೀತ ಮಾಡ್ತಾರೆ. ಇದು ಯಾಕೆ ಮಾಡ್ತಾರಂದ್ರೆ ದೇವರನ್ನ ಕೇಳ್ತಾರಂತೆ, ದೇವರೇ ನಿನ್ ಎಲ್ಲರಿಗೇನು ಅವರವರಿಗೆ ಬೇಕಾದ ಆ ಒಂದು ಅನ್ನವನ್ನ ಕೊಡು. ಯಾರಿಗೆ? ದೇವತೆಗಳಿಗೆ ಮಾತ್ರ ಇಲ್ಲ, ದೈತ್ಯರಿಗೆ, ಎಲ್ಲರಿಗೇನು ಅನ್ನ ಕೊಡಬೇಕು, ಎಲ್ಲರಿಗೇನು ನೀನ್ ಅನ್ನ ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ. ತಮ್ಗೋಸ್ಕರ ಏನೇನು ಪ್ರಾರ್ಥನೆ ಮಾಡೋದಿಲ್ಲ, ಉಳಿದವ್ರಿಗೆ ಅವರವರು ಸಾಧನೆ ಮಾಡಿಸಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ದೇವರ ಅನ್ನವನ್ನ ಕೊಡ್ತಾನಂತೆ. ಆವಾಗ ದೇವತೆಗಳು ಹೇಳ್ತಾರಂತೆ, ಎಲ್ಲವೂ ನಿನ್ನದೇ, ಬಿಕಾಸ್ ಯು ಆರ್ ದ ಒನ್ ಹೂ ಅರ್ನ್ಡ್ ಇಟ್. ಮತ್ತು ನಾವು ಬದುಕಲಿಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಆವಾಗ ಹೇಳ್ತಾರಂತೆ ವಾಯುದೇವರು, ನೀವು ಎಲ್ರೂ ನನ್ನಲ್ಲಿ ಬಂದು ಕೂತ್ ಬಿಡಿ ಅಂತ ಹೇಳ್ತಾರಂತೆ. ಅಂದ್ರೆ ಏನರ್ಥ ಇಲ್ಲಿ ಅಂದ್ರೆ, ನಾವು ಒಂದು ಗೋ ಪೂಜೆ ಮಾಡ್ತೀವಿ, ಏನೇ ಒಂದು ಪೂಜೆ ಮಾಡ್ತೀವಿ ಅಂದ್ಕೊಳ್ಳಿ, ಡೈಲಿ ಪೂಜೆನೂ ಆಗಲಿ, ಪೂಜೆ ಮಾಡೋವಾಗ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಹೇಳ್ತೀವಿ ಯಾವಾಗಲೂ, ಎಲ್ಲಿನೂ ಹೇಳ್ತೀವಿ ನಾವು. ಅಂದ್ರೆ ಆ ವಾಯುದೇವರ ಪೂರ್ತಿಯಾಗ ನಾರಾಯಣ ತುಂಬಿದ್ದಾನಂತ. ಸೊ ಇವಾಗ ಒಂದು ಗೋ ಪೂಜೆ ಮಾಡ್ಬೇಕಂದ್ರೆ ಆ ಒಂದು ಗೋವಿನ ಒಂದು ಗೋ ಕಾಣಿಸುತ್ತೆ ನಮ್ಗೆ, ಆ ಗೋವಿನಲ್ಲಿ ಪೂರ್ತಿಯ ಅಂದ್ರೆ ಸರ್ವವ್ಯಾಪಿಯಾದ ನಾರಾಯಣ, ಎಲ್ಲ ಕಡೆ ನಾರಾಯಣ ಇದ್ದಾನಂತೆ. ಅಲ್ಲಿ ನಾರಾಯಣ ಇದ್ದ ಕಾರಣದಿಂದ ವಾಯುದೇವರು ಆ ಪೂರ್ತಿ ಇಡೀ ಒಂದು ಆ ಪ್ರಾಣಿಯಲ್ಲಿ ತುಂಬಿಬಿಟ್ರಂತೆ. ವಾಯುದೇವರು ತುಂಬಿದ ಮೇಲೆ ಈ ದೇವತೆಗಳೆಲ್ಲ ವಾಯುದೇವ ಶರೀರದಲ್ಲಿ ಹೋಗಿ ಕೂತು ಬಿಟ್ರು. ದಟ್ ಈಸ್ ಹೌ ಯು ಹ್ಯಾವ್ ಟು ಇಮ್ಯಾಜಿನ್. ವಾಯುದೇವರ ಶರೀರ, ವಾಯುದೇವರು ಕರೆಸ್ಪಾಂಡಿಂಗ್ ಆಗ ದೇವರ ಎಲ್ಲೆಲ್ಲಿ ದೇವರ ಕಣ್ಣಲ್ಲಿ ಕಣ್ಣು ಹಾಗಿಟ್ಟು ಬಿಂಬ ಪ್ರತಿಬಿಂಬ ಆ ಅನುಸಂಧಾನದಿಂದ ಪೂರ್ತಿ ತುಂಬುತ್ತಾರೆ. ಅವರ ದೇಹವನ್ನ ಆಶ್ರಯ ಮಾಡಿಕೊಂಡು ಈ ದೇವತೆಗಳೆಲ್ಲ ಎಂಟರ್ ಮಾಡಿದ್ರಂತೆ. ಒಂದೊಂದು ಪ್ರಾಣಿಗಳಲ್ಲಿನೂ ಈ ದೇವತೆಗಳು ಹೀಗೆ ಎಲ್ಲವೂ ವಾಯುದೇವರು, ವಾಯುದೇವರ ಒಳಗೆ ಒಂದೊಂದು ಪ್ರಾಣಿ, ಕಣ್ಣಿನ ದೇವತೆ ಸೂರ್ಯ ಕಣ್ಣಿನಲ್ಲಿ ಹೋಗಿ ಕೂತಂತ, ಕಿವಿಯ ದೇವತೆ ಚಂದ್ರ ಕಿವಿಯಲ್ಲಿ ಹೋಗಿ ಕೂತನಂತೆ, ಸೊ ಬಾಯಿ ದೇವತೆ ಅಗ್ನಿ ಬಾಯಲ್ಲಿ ಹೋಗಿ ಕೂತನಂತೆ, ವಾಯುದೇವರ ಆಶ್ರಯ ಮಾಡ್ಕೊಂಡು. ಏನಾಯ್ತು ಅವಾಗ, ಈ ಪ್ರಾಣಿ ಏನಾರು ಊಟ ಮಾಡಿದ್ರೆ ವಾಯುದೇವರೇ ಫಸ್ಟ್ ನಾರಾಯಣ ತಗೊಳ್ತಾ ಇದ್ದಾನೆ ಎಲ್ಲ ರೂಪದಿಂದ, ಆಯ್ತು ಆಮೇಲೆ ವಾಯುದೇವರು ತಗೊಳ್ತಾರೆ. ನಾವು ಯೋಚನೆ ಮಾಡಿದ್ದೆ ನಮ್ಗೆ ಫಲ ಬರುತ್ತೆ, ಇಲ್ಲದ್ರೆ ನಮ್ಗೆ ಇಲ್ಲ. ವಾಯುದೇವರು ತಕೊಂಡದ್ದನ್ನು ಉಳಿದ ದೇವತೆಗಳು ತಗೊಳ್ತಾರೆ ಅವ್ರಿಗೆ ಪ್ರತ್ಯೇಕ. ಅದಕ್ಕೆ ನಾವು ಹೇಳುವ ಪ್ರತ್ಯೇಕವಾಗಿ ಅವಕ್ಕೆ ನಾವು ಕೊಡೋದಿಲ್ಲ ಅಂತ ನಾವು ನೈವೇದ್ಯ ಪ್ರಕರಣದಲ್ಲಿ ಹೇಳುವಾಗ, ಅವರ ಇತರ ದೇವತೆಗಳಿಗೆಲ್ಲ ಪ್ರತ್ಯೇಕವಾಗಿಲ್ಲ. ಯಾಕೆಂದ್ರೆ ಅಲ್ಲಿ ಸ್ಪಷ್ಟವಾಗಿ ಉಪನಿಷತ್ತಲ್ಲಿ ಹೇಳಿದ್ದಾರೆ, ಆಚಾರ್ಯರೇ ಹೇಳಿದ್ದಾರೆ, ವಾಯುದೇವರಿಗೆ ಕೊಟ್ಟು ಬಿಟ್ರೆ ಅವರಿಂದ ಉಳಿದ ದೇವತೆಗಳು ಎಲ್ಲರೂ ತಕೊಂಡ್ ಬಿಡ್ತಾರಂತ. ಸೊ ನಾವು ವಾಯುದೇವರಿಗೆ ಮೇನ್ ಆಗ ಕೊಡ್ತೀವಿ, ವಾಯುದೇವರಿಗೆ ವಾಯುದೇವರಲ್ಲಿ ಇರುವಂತ ನಾರಾಯಣನಿಗೆ ಅರ್ಪಣೆ ಮಾಡಿದ್ರೆ ವಾಯುದೇವರು ಟೇಕ್ಸ್ ಕೇರ್ ಆಫ್ ಎವ್ರಿಬಡಿ. ಸೊ ಹೀಗೆ ಅವ್ರು ಒಂದೊಂದು ಇದನ್ನೇ ಇದ್ದಾರೆ ಅಂತ ನಾವು ತಿಳ್ಕೊಳ್ಳುವ ಮೂಲಕವಾಗಿ ನಮ್ಗೆ ಏನು ಫಲ ಬರುತ್ತೆ ಅಂದ್ರೆ ಹೇಳ್ತಾರೆ, ಏನು ಫಲ ಅಂದ್ರೆ, ಯಾರು ಇದನ್ನ ತಿಳ್ಕೊಂಡಿದ್ದಾನೋ ಅದು ಮಾತ್ರ ಇಲ್ಲ, ಯಾರು ತಿಳ್ಕೊಂಡಿದ್ದಾರೋ ಅವರು ಹೀಗೆ ತಿಳ್ಕೊಂಡಿದ್ದಾರ ಇನ್ನೊಬ್ರು. ದಟ್ ಈಸ್ ಒಂದು ರಾಯರಿದ್ದಾರೆ ಅಂತ ಅಂದ್ಕೊಳ್ಳಿ, ರಾಯರ್ ಇದನ್ನ ಚೆಂದಾಗಿ ತಿಳ್ಕೊಂಡಿದ್ದಾರೆ. ಓ ರಾಯರು ಇದನ್ನ ತಿಳ್ಕೊಂಡಿದ್ದಾರೆ ಅಂತ ನಾವು ತಿಳ್ಕೊಂಡ್ರು ನಮಗೇನೋ ಫಲ ಬರತ್ತೆ ಅಂತ ಹೇಳ್ತಾರೆ. ಯಾವ್ದೋ ಒಂದು ಸಾಧಕ, ಈ ತರ ಉಪಾಸನೆ ಉದ್ಗೀತ ಉಪಾಸನೆ ಮಾಡ್ತಾನೆ, ಈ ತರ ಗೋವುಗಳಲ್ಲಿ ಉದ್ಗೀತ ನಿಧಾನ ಈ ತರ ಚಿಂತನೆ ಮಾಡ್ತಾನೆ. ನಾವು ಮಾಡ್ತೀವಲ್ಲೋ ಅವನು ಹಾಗೆ ತಿಳ್ಕೊಂಡಿದ್ದಾನೆ ಅಂತ ಹೇಳಿ ನಾವು ತಿಳ್ಕೊಂಡನ್ನೋ ನಮ್ಗೆ ಫಲ ಬಂದ ಅಂದ್ರೆ ಹೇಳುವ ತಾತ್ಪರ್ಯ ಇಷ್ಟೇ. ಅಷ್ಟು ಮಹತ್ವವಾದದ್ದು ವಾಯು ಅಂತರ್ಗತ ನಾರಾಯಣನ ಉಪಾಸನೆ, ಅಷ್ಟು ಒಂದು ಈ ಉದ್ಗೀತ ಎಂಬ ಉಪಾಸನೆ ಅಷ್ಟು ಶ್ರೇಷ್ಠ ಅಂತ ಹೇಳ್ತಾರೆ. ಫಲ ಏನು ಅಂದ್ರೆ ಹೇಗೆ ವಾಯುದೇವರು ಇತರ ದೇವತೆಗಳೆಲ್ಲನ ಸಾಕಿದ್ರು, ಹೇಗೆ ರಕ್ಷಣೆ ಮಾಡಿದ್ರು, ಹಾಗೇನೆ ನಾವು ನಮಗೆ ಕೆಳಗೆ ಇರುವವರಿಗೆಲ್ಲ ಒಂದು ವಿ ವಿಲ್ ಬಿ ಎ ಸಪೋರ್ಟ್ ಫಾರ್ ದೆಮ್, ಆಧಾರವಾಗಿ ಇರ್ಲಕ್ಕಾಗುತ್ತೆ. ದಟ್ ಈಸ್ ಯು ವಿಲ್ ಬಿ ಏಬಲ್ ಟು ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ ವೆರಿ ವೆಲ್ ಅಂತ ಅರ್ಥ. ನೀವು ರಕ್ಷಕರಾಗಿ ಯು ವಿಲ್ ಡೂ ಇಟ್ ಅಂತ ಅರ್ಥ. ಯಾರು ನಮಗೆ ಇದು ಒಂದು ಪಾಸಿಟಿವ್. ಇನ್ನೊಂದು ಮೋರ್ ಇಂಪಾರ್ಟೆಂಟ್ ದಟ್ ನಾವು ಈ ಒಂದು ಉಪಾಸನೆ ಈ ಗೋವುಗಳಲ್ಲಿ ಹೀಗಿದ್ದಾನೆ ಈ ಉದ್ಗೀತ ಉಪಾಸನೆ ಹಿಂದೆನೂ ಬಂತು, ಇದು ಇದೆ. ಸೊ ಉದ್ಗೀತ ಉಪಾಸನೆ ಒಂದು 6 ಮೇನ್ ಉಪಾಸನೆಗಳನ್ನ ಹೇಳ್ತಾರೆ. ಆ ಒಂದು ವಿಭೂತಿ ಸಂಧಿಯಲ್ಲಿ ನಾವು ಬಂದು ವೃಷ್ಟಿಯಲ್ಲಿ ಮಳೆಯಲ್ಲಿ ಇರುವಂತಹ ರೂಪ ನೋಡಿದ್ದೀವಿ, ನೀರಲ್ಲಿ ಇರುವಂತದ್ದು ಹೇಳಿದ್ವಿ, ಋತುಗಳಲ್ಲಿ ಇರುವಂತಹ ರೂಪಗಳನ್ನು ನೋಡಿದ್ವಿ. ಇಲ್ಲಿ ಬಂದು ಪಶುಗಳಲ್ಲಿ ಪ್ರಾಣಿಗಳಲ್ಲಿ ಇರುವಂತ ರೂಪವನ್ನು ಹೇಳ್ತಾರೆ. ಸೊ ಈ ಉಪಾಸನೆಗಳನ್ನು ತಿಳ್ಕೊಳ್ಳುವ ಮೂಲಕವಾಗಿ ಯಾರೋ ನಮಗೆ ಒಂದು ಹಾನಿ ಮಾಡ್ತಾರೆ, ಸಂಬಡಿ ಟ್ರೈಸ್ ಟು ಹರ್ಟ್ ಅಸ್, ಅವ್ರಿಗೇನು ನಮಗೆ ನಮ್ಮ ಶತ್ರುಗಳು ಆರ್ ನಮ್ಗೆ ಅಸೂಯದಿಂದ ಏನಾರು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅವರು ಪುಡಿ ಪುಡಿ ಆಗೋದು ಮಾತ್ರ ಇಲ್ಲ, ದೇ ವಿಲ್ ನಾಟ್ ಬಿ ಏಬಲ್ ಟು ಟೇಕ್ ಕೇರ್ ಆಫ್ ದೇರ್ ಫ್ಯಾಮಿಲೀಸ್, ಹಾಗೆ ದೇವರು ಮಾಡಿಬಿಡ್ತಾನಂತೆ. ಅಂದ್ರೆ ನಮ್ಗೆ ಬೇಸಿಕಲಿ ಅವನು ಪುಡಿ ಆಗೋದು ಮಾತ್ರ ಅಲ್ಲ, ಹಿ ವಿಲ್ ಬಿ ಟೂ ಬಿಸಿ ವಿತ್ ಹಿಸ್ ಓನ್ ಲೈಫ್ ಟ್ರೈನ್ ಟು ಟೇಕ್ ಕೇರ್ ಆಫ್ ಹಿಸ್ ಸ್ಟ್ರಗ್ಲಿಂಗ್ ಟು ಟೇಕ್ ಕೇರ್ ಆಫ್ ಹಿಸ್ ಓನ್ ಪೀಪಲ್ ಹಿಸ್ ಓನ್ ಡಿಪೆಂಡೆಂಟ್. ಸೊ ನಮ್ಮ ವಿಷಯಕ್ಕೆ ಜೋಲಿಗೆನೂ ಬರಲ್ಲ ಅವನು, ಹಾಗಾಗ್ಬಿಡ್ತಾನೆ. ಸೊ ಶತ್ರು ನಾಶನೂ ಆಗತ್ತೆ, ನಮಗೆ ರಕ್ಷಣೆ. ಏನು ರಕ್ಷಣೆ ಸಿಕ್ಕತ್ತೆ ಅಂದ್ರೆ ಈ ಉದ್ಗೀತ, ಈ ಅರ್ಧನಾರಿ ಅಂತ ತಿಳ್ಕೊಂಡಿದ್ದೀವಿಲ್ಲ, ಈ ಅರ್ಧನಾರಿ ಉದ್ಗೀತ ಭಾರತಿ ವಾಯು ಅಂತ ನಾವು ತಿಳ್ಕೊಂಡಿದ್ದೀವಿಲ್ಲ, ಇಲ್ಲಿ ಅವರನ್ನ ಉದ್ಗೀತ ಸಾಮ ಉಪಾಸನೆ ಅಂತ ಹೇಳ್ತಾರೆ. ಸಾಮ ಉಪಾಸನೆ ಅಂತ ಏನು ಸಾಮ ಅಂದ್ರೆ ಸಾಮ ಭಗವಂತನೇ ಸಾಮ, ಭಗವಂತ ಆದ ಮೇಲೆ ಈ ವಾಯು ಭಾರತಿಗಳು ಸಾಮ ಶಬ್ದವಾಚ್ಯರು ಅಂತ. ಇಲ್ಲಿ ಸಾ ಅಂತ ಉದ್ಗೀತದಲ್ಲಿ ಉತ್ ಎಂಬುದು ವಾಯುದೇವರು, ಯಾಕೆ ಅವರು ಉತ್ ಅಂದ್ರೆ ಅವರು ಉತ್ಕೃಷ್ಟನಾದ ಭಗವಂತನನ್ನ ಉಚ್ಚವಾದ ಶ್ರೇಷ್ಠವಾದ ಶಬ್ದಗಳಿಂದ ಹೇಳ್ತಾರೆ ಒಂದು. ಇನ್ನೊಂದು ಉದ್ಗೀತ ಅಂತ ಹೇಳುವಾಗ ಉತ್ ಅಂದ್ರೆ ಎಲ್ಲವನ್ನು ಹಿಡ್ಕೊಂಡಿದ್ದಾರೆ. ಅಂದ್ರೆ ಒಂದು ದೇಹ ಇರಬೇಕಂದ್ರೆ ನಮ್ಮ ದೇಹ ಎಲ್ಲ ಬೇಸಿಕಲಿ ಕೋಆರ್ಡಿನೇಷನ್ ಇರಬೇಕು, ಎಲ್ಲವೂ ರಕ್ತ ಸಂಚಾರ ಅದು ಇದು ಎವ್ರಿಥಿಂಗ್ ಇಸ್ ಒನ್ ಪೀಸ್ ಇರಬೇಕಂದ್ರೆ ಜಸ್ಟ್ ಟೈಟ್ ಟುಗೆದರ್ ಅಂತ ಹೇಳ್ತಾರ, ಸೂತ್ರ ಅಂತ ಹೇಳ್ತಾರಲ್ಲ ಟೈಟ್ ಟುಗೆದರ್, ಎಲ್ಲವನ್ನು ಒಟ್ಟು ಸೇರಿಸಿ ಒಂದು ದೇಹದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪಾರ್ಟ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಥಿಂಗ್ಸ್ ಎಲ್ಲವನ್ನೂ ಚಂದಾಗೆ ಸೇರಿಸಿ ಒಂದ್ ಬಾಡಿ ತರ ಮಾಡಿ ಇಟ್ಟಿದ್ದಾರೆ, ಅದು ವಾಯುದೇವರು ಮಾಡೋದು. ಅದಕ್ಕೆ ಉತ್ ಅಭ್ಯಮಾನ ಅಂತ, ಅದು ಉತ್ ಅಂತ ಜಸ್ಟ್ ಹಿ ಹ್ಯಾಸ್ ಹೆಲ್ಡ್ ಅಸ್ ಆಸ್ ಒನ್ ಪೀಸ್. ಅವರು ಹೋದ್ರ ದೇಹ ವಿ ಸೀ ಇಟ್, ಪ್ರಾಣ ಹೋದ ಮೇಲೆ ಆ ದೇಹ ಇಟ್ ಕೊಳತು ಹೋಗುತ್ತೆ, ಇಟ್ ಗೆಟ್ಸ್ ಕಂಪ್ಲೀಟ್ಲಿ ಡಿಜೈಡ್ ಇನ್ ನೋ ಟೈಮ್. ಏನಂದ್ರೆ ಆ ರೂಪ ಅವರು ತೆಗೆದು ಬಿಡ್ತಾರೆ, ವಾಯುದೇವರು ತೆಗೆದು ಬಿಡ್ತಾರೆ. ಸೊ ವಾಯುವಿನ ಕೆಲಸ ಏನಂದ್ರೆ ಪುಟ್ಟಿಂಗ್ ಎವ್ರಿಥಿಂಗ್ ಟುಗೆದರ್ ಅಸ್ ಒನ್ ಪೀಸ್ ಅಂಡ್ ಗಿವಿಂಗ್ ಲೈಫ್ ಟು ಡೂ ಸಾಧನ. ಸೊ ಈ ಹೋಲ್ಡ್ಸ್ ಟುಗೆದರ್ ಎಲ್ಲವನ್ನು ಒಂದು ಪ್ರೊಟೆಕ್ಷನ್ ಅಲ್ಲಿ ಇಟ್ಕೊಂಡಿದ್ದಾರೆ, ಕಟ್ಟಿ ಇಟ್ಟಿದ್ದಾರೆ ನಮ್ಮೆಲ್ಲ ಅವ್ರ ಜೊತೆಲಿ ಕಟ್ಟಿ ಇಟ್ಟಿದ್ದಾರೆ. ಅದೇ ಇಲ್ಲಿ ಉಪಾಸನದ ಫಲನೂ ಹಾಗೆ, ನಮ್ಮನ್ನೆಲ್ಲ ಕಟ್ಟಿಟ್ಟಿದ್ದಾರೆ. ಸೊ ತನ್ನ ಜೊತೆಯಲ್ಲಿ ಇಟ್ಕೊಂಡಿದ್ದಾರೆ ಎಂಬುದು ಅಂದ್ರೆ ಏನು, ವಾಯುದೇವರ ಜೊತೆಯಲ್ಲಿ ನಾವು ಇದ್ದೀವಿ ಅಂತ. ಆ ದೇವತೆಗಳು ಹೇಗೆ ರಕ್ಷಣೆ ಸಿಕ್ಕಿತ್ತು ನಮ್ಗೇನು, ವಾಯುದೇವರ ಜೊತೆಯಲ್ಲಿ ನಾವು ಇದ್ದೀವಿ ಅಂತ ತಿಳ್ಕೊಂಡ್ರೆ ಏನಾಗತ್ತೆ, ವಾಯುದೇವರ ಜೊತೆಯಲ್ಲಿ ನಾವು ಇದ್ದೀವಿ ಅಂದ್ರೆ ಏನಾಗತ್ತೆ, ಅದೇ ಲಾಂಗಿವಿಟಿ. ಪ್ರಾಣದೇವರು ನಮ್ಮ ಜೊತೆಲಿ ಇದ್ದಾರಂದ್ರೆ ವಿಲ್ ಬಿ ದೇರ್ ಇನ್ ದಿಸ್ ದೇಹ, ವಿ ವಿಲ್ ಬಿ ಅಂದ್ರೆ ವಿಲ್ ವಿ ಬಿ ದೇರ್ ಇಟರ್ನಲಿ ಅಂದ್ರೆ ಇಲ್ಲ, ಎಷ್ಟು ದಿವಸ ಇದೆಯೋ ಅಷ್ಟು ದಿವಸ ಸಾಧನೆ ಚಂದಾಗ ಆಗತ್ತೆ, ಮುಂದೆನೂ ನೆಕ್ಸ್ಟ್ ಜನ್ಮದಲ್ಲಿ ಒಳ್ಳೆ ಸಾಧನೆ ಆಗತ್ತೆ, ಅದನ್ನೇ ಲಾಸ್ಟ್ ಲೈನ್ ಹೇಳ್ತಾರ. ಸೊ ಹೀಗೆ ಅವ್ರ ಜೊತೆಲಿ ಇರುವಂತ ಭೋಗ ಸಿಕ್ಕತ್ತೆ, ಅದು ಮಾತ್ರ ಇಲ್ಲ ಸಹಭೋಗ ಅಂತಾರೆ. ಅಂದ್ರೆ ಏನು ಸಾಯುಜ್ಯ ಸಹಭೋಗ ಅಂದ್ರೆ, ನಮ್ಗೆ ನೆಕ್ಸ್ಟ್ ಜನ್ಮ ಬಂದಾಗ್ಲೂ ಈ ತರ ಒಂದು ಥಾಟ್ ವಾಯುದೇವರ ನೆನಪು ಇದೇ ಇರತ್ತೆ ಅಂತ ಹೇಳ್ತಾರೆ, ಅದೇ ಫಲ ಇದಕ್ಕೆ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಏನು ಅಂದ್ರೆ, ಮೃತ್ಯುಂಜಯ ಅಂತ ಹೇಳಿದೆ ಅಲ್ಲ, ಅದಕ್ಕೆ ಹೇಳ್ತಾರೆ ಈ ದೇವತೆಗಳಿಗೆ ಮೃತ್ಯು ಎಂಬ ಅಜ್ಞಾನದಿಂದ ದೂರ ಮಾಡಿದ್ರು. ಹಾಗೇನೆ ಇವ್ರನ್ನ ಧುಹು ಅಂತ ಅವ್ರು ಕರೀತಾರೆ, ಧುಹು ಅಂತ ಕರೀತಾರಂತ. ವಿಶೇಷವಾಗಿ ಧುಹು ಅಂದ್ರೆ ನಮ್ಗೆ ಬಂದ ಆ ಮರಣಾದಿ ಭಯಗಳು ಎಲ್ಲವನ್ನು, ಆ ಒಂದು ಅಜ್ಞಾನ ಎಲ್ಲವನ್ನೂ ನೀನು ತೆಗೆದಿದ್ದಿ ಅಂತ. ಹಾಗೆ ನಾವು ಚಿಂತನೆ ಮಾಡುವ ಮೂಲಕವಾಗಿ, ನಮ್ಗೆ ಈ ಒಂದು ಉಪಾಸನೆ ಮಾಡುವ ಮೂಲಕವಾಗಿ ನಮ್ಗೇನು ಭಯದಿಂದ ನಾವು ದೂರ ಪಾರ ಮಾಡ, ಭಯ ಅಂಬ ಒಂದು ಮೃತ್ಯು, ಅಜ್ಞಾನ ಅಂಬ ಮೃತ್ಯು, ಅಜ್ಞಾನ ಬಂತು ಮತ್ತು ಅಜ್ಞಾನ ಭ್ರಾಂತಿ ಮಹಾಭ್ರಾಂತಿ ಕ್ರೋಧ ಮಹಾಕ್ರೋಧ ಇಂಥದ್ದೆಲ್ಲ ದೂರ ಮಾಡ್ತಾರಂತ. ಅದರಿಂದ ಅದೇ ಒಂದು ಮೃತ್ಯು, ಆ ಮೃತ್ಯುವಿಂದ ದೂರ ಮಾಡ್ತಾರಂತ. ಇದನ್ನ ಇದಕ್ಕೆ ಫಲವನ್ನ ಹೇಳ್ತಾರೆ. ಮತ್ತು ಅದು ಮಾತ್ರ ಅಲ್ಲ, ನಮ್ಗೆ ಬೇಕಾದ ಇನ್ನೂ ಫಲನೂ ಹೇಳ್ತಾರೆ. ಉದ್ಗಾನ ಮಾಡೋರಲ್ಲಿ ತನ್ನ ಯಾರ ಸಾಮಗಾನ ಮಾಡ್ತಾರಂತ ಹೀಗೆ ತಿಳ್ಕೊಂಡ್ರೆ, ಸಾಮಗಾನ ಮಾಡ್ಬೇಕಂದ್ರೆ ನೋಡಿದ್ದೀವಿ ಸ್ವರ ಇರ್ಬೇಕಂದ್ರೆ, ಹಾಡು ಹೇಳ್ಬೇಕಂದ್ರೆ ಒಳ್ಳೆ ಚಂದಾಗಿ ಹೇಳ್ಬೇಕಂದ್ರೆ ಚಂದಾಗಿ ಸ್ವರ ಇರಬೇಕು. ಎಲ್ಲಿ ಚಂದಾಗಿ ಸ್ವರ ಇರುತ್ತೋ ಅಲ್ಲಿ ಆ ಒಂದು ಉದ್ಗಾನ ಮಾಡುವಾಗ ವಾಯುದೇವರು ಇರ್ತಾರೆ. ಅಂದ್ರೆ ಏನಾಯ್ತು, ಆ ಒಂದು ಹೈ ಪಿಚ್ಲಿನೂ ಇರ್ತಾರ, ಆ ಒಳ್ಳೆ ಸಕೀಚಂದ್ರೆ ಹೋಗ್ಬಾರ್ದು, ಚಂದ ಹಿಂಪಾಗಿರ್ಬೇಕು. ಸೊ ಅಲ್ಲಿ ಸ್ವರದಲ್ಲಿನೂ ಇರ್ತಾರ. ಸೊ ಇವ್ರಿಗೆ ಸ್ವರ ಅಂತನೂ ಕರೆಸ್ತಾರಂತ. ಸೊ ಸ್ವರ ಯಾರೋ ಅವನೇ ಸುವರ್ಣ ಅಂತ. ಅಂದ್ರೆ ಹಾಡು ಹೇಳ್ಬೇಕಂದ್ರೆ ಈ ವರ್ಣಗಳನ್ನ ಇಟ್ಟುಕೊಂಡೆ, ಒಂದು ಅಕ್ಷರ ಮಾಲಿಕೆಯಲ್ಲಿ ಇರುವಂತಹ ವರ್ಣಗಳ ಇಟ್ಟುಕೊಂಡೆ ತಾನೆ ಹೇಳ್ತಾರೆ. ಹಾಡು ಹೇಳ್ಬೇಕಂದ್ರೆ 151 ಲೆಟರ್ಸ್ ಬರ್ಬೇಕು, ಅಕ್ಷರಗಳು ಇರಬೇಕು. ಸೊ ಇದೆಲ್ಲ ವರ್ಣ ಅಂತ ಕರೀತಾರೆ. ಇದರಲ್ಲಿ ದೇವರನ್ನ ಚಿಂತನೆ ಮಾಡಿ ಹೇಳ್ತಾರೆ ಸುವರ್ಣ ಅಂತ ಹೇಳ್ತಾರೆ ಅಂತ ಹೇಳಿ ಹೇಳ್ತಾರೆ. ಇದೇ ಸುವರ್ಣ ಅಂತ, ನೀವು ಲೌಕಿಕ ಶಬ್ದದಲ್ಲಿ ಸುವರ್ಣ ಅಂತ ಹೇಳಿದ್ರೆ ಬಂಗಾರ ಅಂತ ಅರ್ಥ, ಇವರೇ ಬಂಗಾರ ಅಂತ. ಅಂದ್ರೆ ಏನು ಅಂದ್ರೆ, ಆ ಕಾಲದಲ್ಲಿ ಯಾರು ಉದ್ಗಾನ ಮಾಡ್ತಾನೋ, ಅಂದ್ರೆ ಉದ್ಗಾನ ಚೆಂದಾಗಿದ್ರೆ ಅದಕ್ಕೆ ದೇವರು ಒಲಿದು ಪ್ರಸಾದಗಳನ್ನ, ಈ ಯಜಮಾನ ಯಾವ ಪ್ರಸಾದವನ್ನ ಬಯಸಿದ್ದಾನೋ ಅದನ್ನ ಕೊಡ್ತಾರಲ್ವಾ. ಅದಕ್ಕೆ ಹೂಯವರ್ ಸಿಂಗ್ಸ್ ದಿಸ್ ಉದ್ಗಾನ ಮಾಡ್ತಾನೋ, ಹಿ ವಿಲ್ ಬಿ ದ ಹೈಯೆಸ್ಟ್ ಪೇಡ್. ಅವ್ರಿಗೆ ಅಷ್ಟೊಂದು ದುಡ್ಡು ಕೊಡ್ತಾ ಇದ್ರಂತೆ. ಕೆಲವ್ರು ಏನ್ ಮಾಡೋರು ಅಂದ್ರೆ, ಯಾರು ಉದ್ಗಾನ ಮಾಡ್ತಾರೋ ಅವರಲ್ಲಿ ಹೇಳಂದ್ರೆ, ಅಪ್ಪ ನನ್ಗೆ ಕಷ್ಟ ಬಂದಿದ್ದ, ಕಷ್ಟ ಹೋಗ್ಬೇಕು ಅಂತ ನೀನೇ ಪ್ರಾರ್ಥನೆ ಮಾಡ. ಯಾಕಂದ್ರೆ ಅವನಲ್ಲಿ ಬಂದು ದೇವ್ರು ಕೂತ್ ಬಿಡ್ತಾನಲ್ಲ, ಅವನು ಪ್ರಾರ್ಥನೆ ಮಾಡಿದ್ದೆ ತಮ್ಗೆ ಸಿಕ್ಕತ್ತ ಅಂತ. ಸೊ ಹೈಯೆಸ್ಟ್ ಅವನು ಸಂಪತ್ ಅಂದ್ರೆ ಸುವರ್ಣ ಅಂದ್ರೆ ಬಂಗಾರ ಅಂತಾರೆ, ಅದು ನಿಜವಾದ ಬಂಗಾರ. ಎಲ್ಲ ಸಂಪತ್ತುನು ನಿಮ್ಗೆ ಕೊಡತ್ತ. ಜನ ಇಲ್ಲಿ ನಮ್ಗೆ ಅಭಯ ಸಿಕ್ಕತ್ತ, ಅಭಯ ಅಂದ್ರೆ ನೆಗೆಟಿವ್ಸ್ ಎಲ್ಲ ಹೋಗ್ಬಿಡತ್ತೆ. ಅಭಯ ಹಸ್ತ ಇಟ್ಕೊಂಡು ಅಭಯ ಕೊಡ್ತಾರ, ನೆಗೆಟಿವ್ಸ್ ಎಲ್ಲ ಹೋಗತ್ತೆ. ವರ ಕೊಡ್ತಾರ ಅಂದ್ರೆ ಪಾಸಿಟಿವ್ಸ್, ಏನೇನೆಲ್ಲ ಬೇಕೋ ಎಲ್ಲ ತರ ಎಲ್ಲ ವಿಧವಾದ ಸಂಪತ್ತನ್ನು ಕೊಡ್ತಾರಂತೆ. ಸೊ ಇದನ್ನ ಉದ್ಗೀತವನ್ನ ಹೇಳ್ತಾರೆ. ಇಲ್ಲಿ ಹೇಳುವಾಗ ಈ ಒಂದು ಪ್ರಾಣಿಗಳಲ್ಲಿ ಯಾವುದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಇದು ಓದಿದೇನ, ಇದು ಇಲ್ಲಿ ಹೇಳ್ತಾರೆ ಗೋವುಗಳ. ಇವಾಗ ಉದ್ಗೀತ ಇದು ಸ್ವಲ್ಪ ಪಿಕ್ಚರ್ ಬಂತು. ಇಲ್ಲಿ ಫಸ್ಟ್ ಶುರು ಮಾಡುವಾಗ ಇಲ್ಲಿ ಇದು ಹಿಂಕಾರದಿಂದ ಶುರು ಮಾಡ್ತಾ ಇಲ್ಲ, ಇಲ್ಲಿ ಫಸ್ಟ್ ಶುರು ಮಾಡೋದು ಉದ್ಗೀತದಿಂದ ಶುರು ಮಾಡ್ತಾ ಇದ್ದಾರೆ. ಸೆಂಟರ್ ಒಂದು ನಾರಾಯಣ ಅಂಬೋ ಸೆಂಟರ್ ನಾರಾಯಣದಿಂದ ಶುರು ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಎರಡು ಫಲ ಕೊಡ್ತಾ ಇದ್ದಾರೆ. ಅಂದ್ರೆ ಗೋವು ಉದ್ಗೀತ ಅಂಬೋದು ನೋಡಿದ್ವಿ, ಉದ್ಗೀತ ಅಂದ್ರೆ ಒಂದು ಪ್ರಸಾದ ಫಲವನ್ನ ತಂದು ಕೊಡೋದು ಅಂತ ನೋಡಿದ್ದೀವಿ. ಸೊ ನಮ್ಗೆ ಫಸ್ಟ್ ನಮ್ಗೆ ಫಲ ಬೇಕು, ನಮ್ಗೆ ಆ ಒಂದು ಸಂಪತ್ತು ಬೇಕು, ಆ ಸಂಪತ್ತು ಕೊಡಬೇಕು ಅಂತ ಫಸ್ಟ್ ಉದ್ಗೀತದಿಂದ ಶುರು ಮಾಡ್ತಾರ. ಅದು ಒಂದು. ಇನ್ನೊಂದು ಏನು ಅಂದ್ರೆ, ನಮಗೆ ಗೋಪೂಜೆ ಗೋವನ ನಮಸ್ಕಾರ ಮಾಡೋದು ನಿಶ್ಚಯವಾಗೇ ನಾವು ಮಾಡ್ತೀವಿ. ಏನು ಗೋ ಸಿಕ್ಕಿಲ್ಲ ಅಂದ್ರೆ ಒಂದು ವಿಗ್ರಹ ಇಟ್ಟುಕೊಂಡು ತುಳಸಿಲಿ ಒಂದು ಗೋಪಾಲಕೃಷ್ಣನ ಇಟ್ಟುಕೊಂಡು ನಾರು ಮಾಡ್ತೀವಿ. ಸೊ ಆ ಗೋವಿನಲ್ಲಿ ನಾವು ಮಾಡ್ತಾ ಇದೀವಿಲ್ಲ, ಅಲ್ಲೇ ನೋಡು ನಿನಗೆ ಚಿಂತನೆ ಬರಬೇಕಾ, ನೀನು ಪೂಜೆ ಮಾಡುವಾಗ ಅಲ್ಲಿ ಗೋ ಇರುತ್ತೆ, ಅಲ್ಲಿ ಗೋ ಅಲ್ಲಿ ನಾರಾಯಣ ಇದ್ದಾನೆ, ಉದ್ಗೀತ ಶಬ್ದ ವಾಚನಾದಂತ ನಾರಾಯಣ ಇದ್ದ. ಅಂದ್ರೆ ಉದ್ಗೀತ ಅಂದ್ರೆ ವಾಯುದೇವರು, ವಾಯು ಭಾರತಿನೂ ಬಂತು. ವಾಯುಭಾರತಿಯಲ್ಲಿ ಇಲ್ಲಿ ಇಷ್ಟು ತನಕ ಹೇಳಿದ ಕಥೆಯಲ್ಲಿ ಎಲ್ಲಾ ದೇವತೆಗಳು ಬಂದು ಕೂತು ಬಿಟ್ಟಿದ್ದಾರೆ. ಸೊ ಅದರೊಳಗೆ ಅಲ್ಲಿ ಭಗವಂತನನ್ನ ಚಿಂತನೆ ಮಾಡಿದ್ರೆ ಏನ್ ಸಿಕ್ಕತ್ತಂದ್ರೆ, ಗೋ ಅಂದ್ರೆ ಸಂಸ್ಕೃತದಲ್ಲಿನ ಏನರ್ಥ ಆಚಾರ್ಯ, ಇದಕ್ಕೆ ಇದು ಚಾಂದೋಗ್ಯ ಉಪನಿಷತ್ತಲ್ಲಿ ಬರುತ್ತೆ. ಇದಕ್ಕೆ ಆಚಾರ್ಯರು ವಿಸ್ತಾರವಾದ ಭಾಷೆ ನಮ್ಮ ರಾಯರು ಮಾಡಿ ಕೊಟ್ಟಿದ್ದಾರೆ. ಗೋ ಎಂಬುವ ಶಬ್ದಕ್ಕೆ ಗೋ ಅಂದ್ರೆ ಗತಿ ಅಂತಾನೆ ಕೊಟ್ಟಿದ್ದಾರೆ. ಗೋ ಅಂದ್ರೆ ಗೋ, ಇಂಗ್ಲಿಷ್ಲಿ ಅದೇ ಬರುತ್ತ, ಗೋ ಅಂದ್ರೆ ಗೋಯಿಂಗ್, ಅದೇ ಗೋ ಅಂದ್ರೆ ಗತಿಯನ್ನೇ ಕೊಟ್ಟಿದ್ದಾರೆ. ಗೋ ಅಂದ್ರೆ ಗತಿ ಅಂದ್ರೆ ಒಳ್ಳೆ ಗತಿ, ಶ್ರೇಷ್ಠವಾದ ಉತ್ತಮ ಗತಿ, ಉತ್ತಮವಾದ ಮಾರ್ಗ, ಉತ್ತಮವಾಗಿ ನಮ್ಮ ಪ್ರೆಸೆಂಟ್ ಲೈಫ್ ಆಗಲಿ ಆಮೇಲೆ ನೆಕ್ಸ್ಟ್ ಜನ್ಮ ಆಗಲಿ ಹೇದಾಗಲಿ ಒಳ್ಳೆ ಗತಿಯನ್ನ ಕೊಡತ್ತಂತೆ. ಗತಿ ಗತಿ ಅರ್ಥವೇ ಜ್ಞಾನಕ್ಕೇನೂ ಅರ್ಥ ಆಗತ್ತೆ. ಅಂದ್ರೆ ಒಳ್ಳೆ ಜ್ಞಾನ ಇವಾಗಿನೂ ಬರುತ್ತೆ, ನೆಕ್ಸ್ಟ್ ಜನ್ಮದಲ್ಲಿನೂ ಬರುತ್ತೆ, ಕೊನೆಯಲ್ಲಿ ನಮ್ಮಲ್ಲಿ ಇರುವಂತಹ ಸ್ವರೂಪದಲ್ಲಿ ಇರುವಂತಹ ಜ್ಞಾನ ವ್ಯಕ್ತ ಆಗತ್ತೆ. ಸೊ ಅದೇ ಗೋ ಶಬ್ದದಿಂದ ಗೋವುಗಳ ಒಳಗೆ ಉದ್ಗೀತ ಅಂಬೋ ಒಂದು ರೂಪವನ್ನ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಉದ್ಗೀತ ಪ್ರತಿಪಾದ್ಯನಾದಂತ ಈ ನಾರಾಯಣನನ್ನ ಚಿಂತನೆ ಮಾಡಬೇಕು ಅಂತ. ಸೊ ಈ ನಾರಾಯಣ ಬಂದು ನಾರಾಯಣನನ್ನ ಚಿಂತನೆ ಮಾಡಬೇಕು. ಇದು ಇಲ್ಲಿ ಏನ್ ಚಿಂತನೆ ಅಂದ್ರೆ, ಹಿಂದೆ ಹೇಳಿದಂತೆ ಮುಖ್ಯ ಪ್ರಾಣರು ಭಾರತೀ ದೇವಿ ಭಗವಂತನನ್ನ ನೀನೇ ಉತ್ತಮ, ನೀನೇ ಸರ್ವೋತ್ತಮ ಅಂತ ಓಂಕಾರದಿಂದ ಆ ಪ್ರಣವದಿಂದ ಹಾಡುತ್ತಾ ಇರ್ತಾರಂತ ಅವನಿಗೆ. ಅದಕ್ಕೆ ಉದ್ಗೀತ ಅಂತ ಭಗವಂತನ ಹೆಸರು ಆಗತ್ತೆ. ಮತ್ತು ಉದ್ಗೀತ ಅಂಬೋದು ಇನ್ನೊಂದು ಏನು ಅಂದ್ರೆ, ಎಲ್ಲಾ ಒಂದು ದೇವತೆಗಳು ಕೊಂಡಾಡುತ್ತಾರಂತ. ವಾಯುದೇವರಲ್ಲಿ ಎಲ್ಲಾ ದೇವತೆಗಳು ಇದ್ದಾರೆ, ಅವರು ಕೊಂಡಾಡ್ತಾರಂತಂದ್ರೆ ಗೋವಿನಲ್ಲಿ ಇರುವಂತಹ ಗೋವಿನಲ್ಲಿ ದೇವರನ್ನ ನಾವು ವಿಶೇಷವಾಗಿ ಸ್ತೋತ್ರ ಮಾಡಿದ್ರೆ ಭಗವಂತನಿಗೆ ಪ್ರಿಯ ಆಗತ್ತೆ. ಅದಕ್ಕೆ ಗೋವಿನಲ್ಲಿ ಎಲ್ಲಾ ದೇವತೆಗಳು ಇದ್ದಾರೆ ಅನ್ಬೋದು, ತಾತ್ಪರ್ಯವೂ ಇದೇ ಆಗತ್ತೆ. ಗೋ ಆಯ್ತು. ಗೋ ಆದ ಮೇಲೆ ನೆಕ್ಸ್ಟ್ ಗೋವಿನೊಳಗೆ ಆಮೇಲೆ ನೆಕ್ಸ್ಟ್ ಬರೋದು ಬಂದು ಅಜ ಅಂತ ಹೇಳ್ತಾರೆ. ಅಜ ಅಂದ್ರೆ ಇಲ್ಲಿ ಗೋವಿನೊಳಗೆ ಉದ್ಗೀತ ನಿಹ ಪ್ರಸ್ತಾವ ಹಿಂಕಾರ ಎರಡು ರೂಪದಿ ಆವಿ ಅಜಗಳು ಅಂತ ಹೇಳ್ತಾರೆ. ಆವಿ ಅಜಗಳು ಅಂತ, ಆವಿ ಅಂದ್ರೆ ಕುರಿ, ಅಜ ಅಂದ್ರೆ ಅದು ಮೇಕೆ ಆಡು. ಸೊ ಈ ಎರಡನ್ನ ತಕೊಳ್ತಾರೆ. ಈ ಎರಡು ಏನು ವಿಶೇಷ ಅಂದ್ರೆ, ಆ ಕಾಲದಲ್ಲಿ ನೀವು ನೋಡಿದ್ರೆ ಆ ಕಾಲದಲ್ಲಿ ಯಜ್ಞಗಳಿಗೆ ಆ ಒಂದು ಯಜ್ಞ ಪಶುಗಳನ್ನ ಬಳಸ್ತಾ ಇದ್ರು. ಇಲ್ಲಿ ಬೇಸಿಕಲಿ ಇಲ್ಲಿ ಹೇಳುವಂತದ್ದು ಪಶು, ನಾವು ಹಿಂದೆ ನೋಡಿದ್ದು ಬಂದು ವೃಷ್ಟಿಯಲ್ಲಿ ಇರುವಂತ ಪಂಚಸಾಮ ನೋಡಿದ್ದೀವಿ, ಅಪ್ಪನಲ್ಲಿ ಋತುಗಳಲ್ಲಿ. ಇಲ್ಲಿ ಹೇಳುವುದು ಒಂದು ಪ್ರಾಣಿಗಳು ಅಂದ್ರೆ ಪ್ರಾಣಿಗಳಿಗೆ ಪಶು ಅಂತ ಕರೀತಾರೆ. ಈ ಪಶುವಿನಲ್ಲಿ ನೋಡ್ತಾ ಇದೆ, ಪಶು ಅಂಬೋ ಶಬ್ದಕ್ಕೇನು ಅರ್ಥ ಕೊಟ್ಟಾರೆ. ಪಶು ಅಂದ್ರೆ ಏನರ್ಥ ಅಂದ್ರೆ, ಆ ಭಗವಂತನೇ ಪಶು ಅಂತ. ಪಶು ಶಬ್ದ ವಾಚ್ಯ ಭಗವಂತ ಅಂತ ಅಂದ್ರೆ ಏನಾಯ್ತು, ಪಾ ಅಂದ್ರೆ ಪಾಲನೆ ಮಾಡ್ತಾನೆ ಅಂತ. ಪಾಲನೆ ಮಾಡುವವನು ಅವನಿಗೆ ಹೇಗಿದ್ದಾನೆ, ಯಾರೋ ನಮ್ಮನ್ನ ಪಾಲನೆ ಮಾಡುವುದಿಲ್ಲ, ಪಾಲನೆ ಮಾಡೋವನಲ್ಲಿ ಎಲ್ಲವೂ ಇರಬೇಕು. ಅದಕ್ಕೆ ಹೇಳ್ತಾರೆ ಪಾಲನೆ ಮಾಡೋದು ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಇನ್ ರಿಟರ್ನ್. ಅವನು ಪಶು ಶ ಅಂದ್ರೆ ಸುಖರೂಪನಾಗಿದ್ದಾನೆ, ಅವನೇ ಸುಖರೂಪಿಯಾಗಿದ್ದಾನೆ, ಆನಂದ ರೂಪಿಯಾಗಿ ಅವನಿದ್ದಾನೆ. ಆನಂದ ರೂಪಿಯಾಗಿ ಇದ್ದ ಕಾರಣದಿಂದ ಅವನು ನಮ್ಮನ್ನ ಎಲ್ಲರನ್ನೂ ರಕ್ಷಣೆ ಮಾಡುತ್ತಾನೆ. ಈ ತರ ಚಿಂತನೆ ಮಾಡಿದ್ರೆ ನಮಗೇನು ರಕ್ಷಣೆನೂ ಸಿಕ್ಕತ್ತ, ಆನಂದವೂ ಸಿಕ್ಕತ್ತ. ಸೊ ಇದನ್ನ ಎಲ್ಲಿ ನೋಡಬೇಕು ಅಂದ್ರೆ ಫಸ್ಟ್ ಬಂದು ಆ ಗೋವಲ್ಲಿ ನೋಡಿದೀವಿ. ಗೋ ಆದ ಮೇಲೆ ನೆಕ್ಸ್ಟ್ ಬರೋದು ಬಂದು ಇಲ್ಲಿ ಅಜ ಅಂತ ಹೇಳ್ತಾರೆ. ಅಜ ಅಂದ್ರೆ ಆಡು ಮೇಕೆ. ಇದು ಅಜ ಅಂಬೋ ಶಬ್ದ ಇದು ಭಗವಂತನನ್ನೇ ಹೇಳತ್ತಂತೆ. ಈ ಶಬ್ದವನ್ನು ಆಚಾರ್ಯ ಹೇಳ್ತಾರೆ, ಅಜ ಅಂಬೋ ಶಬ್ದ ಯಜ್ಞ ಆ ಕಾಲದಲ್ಲಿ ಯಜ್ಞಕ್ಕೆ ಯಜ್ಞ ಮಾಡುವಾಗ ಈ ಒಂದು ಪಶುಬಲಿಯನ್ನ ಕೊಡ್ತಾ ಇದ್ರು. ಇದೇ ಒಂದು ಅನುಸಂಧಾನದಿಂದ ಈ ಪಶುಬಲಿಯ ಕೊಡ್ತಾ ಇದ್ರು ಅಜ ಅಂತ. ಅಜ ಅದಲ್ಲಿ ಕೊಡುವಾಗ ಅಲ್ಲಿ ಅಜ ಅಂಬೋ ಶಬ್ದಕ್ಕೆ ಯಜ್ಞದಿಂದ ತಕೊಳ್ಳುವನು, ಯಜ್ಞದಲ್ಲಿ ಕೊಟ್ಟದ್ದನ್ನು ತಕೊಳ್ಳುವನು ಎಂಬ ಅರ್ಥದಲ್ಲಿ ಇದೆ. ಸೊ ಅಜ ಅಂಬೋದಲ್ಲಿ ಆಡಿನಲ್ಲಿ ಅವನೇ ಇದ್ದು ಅವನೇ ಅದನ್ನ ಸ್ವೀಕಾರ ಮಾಡ್ತಾನಂತ. ಸೊ ಅದನ್ನ ಬಳಸ್ತಾ ಇದ್ರು ಅಜ ಅಂತ. ಅಜ ಅಜನಲ್ಲಿ ಬಂದು ಪ್ರಸ್ತಾವ ಸಾಮ ಮಾಡಬೇಕು. ಅಜ ಆದ ಮೇಲೆ ನೆಕ್ಸ್ಟ್ ಬರೋದು ಆವಿ ಅಂತಾರೆ. ಆವಿ ಅಂದ್ರೆ ಕುರಿ. ಇದಕ್ಕೆ ಆವಿ ಅಂತ ಯಾಕೆ ಹೆಸರು, ಅಲ್ಲಿ ಇರುವಂತ ಭಗವಂತನಿಗೆ ಆವಿ ಅಂತ ಹಾಗೆ ಹೆಸರು ಬರತ್ತಂದ್ರೆ ಇಲ್ಲಿ ಹೇಳ್ತಾರೆ ಅಂದ್ರೆ ಅವ ಅಂದ್ರೆ ರಕ್ಷಣೆ ಮಾಡತ್ತಂತ. ಅಂದ್ರೆ ಇದು ಹಾಗೆ ರಕ್ಷಣೆ ಮಾಡತ್ತಂದ್ರೆ ಆ ಒಂದು ಕುರಿಯಲ್ಲಿ ಇರುವಂತ ಒಂದು ಹುಲ್ಲಿರತ್ತಲ್ಲ ಅದು ಬಂದು ಅದಕ್ಕೆ ನಮ್ಗೆ ಚಳಿಯಿಂದ ನಮಗೆ ಅದು ರಕ್ಷಣೆ ಮಾಡತ್ತೆ. ಅವಿಯಲ್ಲಿ ಇರುವಂತ ಈ ರೂಪವನ್ನ ಚಿಂತನೆ ಮಾಡಬೇಕು. ನೆಕ್ಸ್ಟ್ ಬರೋದು ಬಂದು ಗೋ ನೋಡಿ ಆಯ್ತು. ಗೋ ಫಸ್ಟ್ ನೋಡಿ ಆಯ್ತು. ಅಜ ಅವಿ ಗೋ ಗೋ ಇಂದ ಶುರು ಮಾಡಿದ್ದಾರೆ. ಸೊ ಅಜ ಆಯ್ತು, ಅವಿ ಆಯ್ತು. ನೆಕ್ಸ್ಟ್ ಬಂದು ಬರೋದು ಬಂದು ಅಶ್ವ ಬರುತ್ತೆ. ನೆಕ್ಸ್ಟ್ ಅಶ್ವ ಬರುತ್ತೆ. ಅಶ್ವ ಯಾವ್ದಕ್ಕೆ ಅಂದ್ರೆ ಇದು ಬಂದು ಅಶ್ವಕ್ಕೆ ಯಾಕೆ ಹೆಸರು ಅಂದ್ರೆ ಭಗವಂತನೇ ಅಲ್ಲಿ ಇದ್ದು ಯಾಕೆ ಅಶ್ವ ಅಂತ ಅಂದ್ರೆ ಆ ಕಾಲದಲ್ಲಿ ಬಳಸುವಂತ ಪ್ರಾಣಿಗಳಲ್ಲಿ ಅಥವಾ ಯಾವ ಪ್ರಾಣಿಗಳು ತಗೊಳ್ಳಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಂದ್ರೆ ಪ್ರಾಣಿಗಳನ್ನ ವಾಹನವಾಗಿ ಬಳಸ್ತಾ ಇದ್ರು. ವಾಹನದಲ್ಲಿ ಗರುಡ ವಾಹನ ಉಂಟೆ ಉಂಟು, ಗರುಡ ಇಸ್ ಫಾಸ್ಟ್ ಇರ್ಬೋದು, ಬಟ್ ಜನರು ಬಳಸ್ತಾ ಇರಲ್ಲ. ಕಾಮನ್ ಮ್ಯಾನ್ ಬಳಸುವಂತದ್ದಲ್ಲಿ ಫಾಸ್ಟೆಸ್ಟ್ ಇಸ್ ಅಶ್ವ. ಆ ಕಾಲದಲ್ಲಿ ಅಶ್ವದಲ್ಲಿ ಹೋಗ್ಬೇಕಂದ್ರೆ ಅತೀ ಶೀಘ್ರದಿಂದ ಹೋಗ್ಲಕ್ಕಾಗತ್ತೆ. ಸೊ ಅಲ್ಲಿ ಅತೀ ಶೀಘ್ರದಿಂದ ಅದು ಹೋಗ್ಬೇಕಂದ್ರೆ ಅಲ್ಲಿ ಆ ರೂಪದಿಂದ ಭಗವಂತನೇ ಅವನ ಒಂದು ಪ್ರತಿಹಾರ ಶ್ರಾಮ ಪ್ರತಿಪಾದ್ಯನಾದಂತ ಅನಿರುದ್ಧ ಅಲ್ಲಿ ಇದ್ದಾನಂತ. ಅಶ್ವ ಎಂಬೋ ಹೆಸರಿನಿಂದ ಅಲ್ಲಿ ಅವನೇ ಇದ್ದಾನೆ, ಆ ಶ್ರಾಮದಲ್ಲಿ ಪ್ರತಿಪಾದ್ಯನಾಗಿದ್ದಾನೆ. ಮತ್ತು ಕೊನೆಯಲ್ಲಿ ಬರುವುದು ಪುರುಷ ಅಂತ ಹೇಳ್ತಾರೆ. ಪುರುಷನಿಗೆ ಪುರುಷ ಬಂದು ನಿಧನ ಅಂತ ಹೇಳ್ತಾರೆ. ಪುರುಷ ಯಾತಕ್ಕೆ ಶ್ರೇಷ್ಠ ಅಂದ್ರೆ ಪುರುಷನನ್ನ ಹೇಗೆ ಹೋಮ ಮಾಡಕ್ಕಾಗತ್ತ ಅಂದ್ರೆ ಪುರುಷನಲ್ಲಿ ಎಲ್ಲಾ ಒಂದು ಪ್ರಾಣಿಗಳಲ್ಲಿ ಪುರುಷನಲ್ಲಿ ಮನುಷ್ಯನಲ್ಲಿ ಮನನ ಶಕ್ತಿ ಇದೆ ಅವನಲ್ಲಿ. ಸೊ ಮನನ ಶಕ್ತಿ ಇರೋದು ಮತ್ತು ಅವನು ಪೂರ್ಣನಾಗಿದ್ದಾನೆ, ದೇವರನ್ನ ಚಿಂತನೆ ಮಾಡ್ಲಕ್ಕೆ ಯೋಗ್ಯನಾಗನೂ ಇದ್ದಾನೆ. ಆದ ಕಾರಣದಿಂದ ಅವನಲ್ಲಿ ನಿಧನ ನಾಮಕನ ಪ್ರತಿಪಾದ್ಯ ಆ ಒಂದು ಸಂಕರ್ಷಣ ಅವನಲ್ಲಿ ಇದ್ದಾನೆ ಅಂತ. ಸೊ ಈ ತರ ಒಂದು ಐದು ಸಾಮಗಳಲ್ಲಿ ಐದು ಪ್ರಭೇದವಾದ ಐದು ಪಂಚ ಪ್ರಭೇದ ಆದಂತ ಈ ಸಾಮಗಳಲ್ಲಿ ಐದು ರೂಪ ನಾರಾಯಣನಿಂದ ಶುರು ಮಾಡಿದ್ದಾರೆ. ನಾರಾಯಣ ಮತ್ತು ನಾರಾಯಣ ಅನಿರುದ್ಧ ಪ್ರದ್ಯುಮ್ನ ಅನಿರುದ್ಧ ವಾಸುದೇವ ಸಾರಿ ಪ್ರದ್ಯುಮ್ನ ವಾಸುದೇವ ಮತ್ತು ಅನಿರುದ್ಧ ಸಂಕರ್ಷಣ ಈ ರೀತಿಯಿಂದ ಬಿಕಾಸ್ ಫಸ್ಟ್ ಬಂದು ನಾರಾಯಣನ ತಗೊಂಡಿದ್ದಾರೆ. ಸೊ ಅದೇ ಪ್ಯಾಟರ್ನ್ ಇಸ್ ದ ಸೇಮ್, ಬಟ್ ಇಲ್ಲಿ ಪದ್ಯದಲ್ಲಿ ಗೋವನ್ನ ತಗೊಂಡಿದ್ದಾರೆ. ಉಪನಿಷತ್ತಲ್ಲಿ ಬರುವಾಗ ಉಪನಿಷತ್ ಕ್ರಮ ಹೇಗಿದೆ ಅಂದ್ರೆ ಉಪನಿಷತ್ ಕ್ರಮವನ್ನೇ ಎತ್ಕೋಬೇಕು. ಫಸ್ಟ್ ಗೋ ಪ್ರಸಾದ ರೂಪವಾದ ಗೋವನ್ನ ಫಸ್ಟ್ ಹೇಳಿದ್ದಾರೆ. ಉಪನಿಷತ್ಲಿ ಫಸ್ಟ್ ಬರೋದು ಅಜ ಬರುತ್ತೆ. ಅಜ ಬಂದು ಅದೇ ಸೇಮ್ ಆರ್ಡರ್ ಹಿಂಕಾರದಿಂದ ತಗೊಂಡ್ರೆ ಅಜ, ಪ್ರಸ್ತಾವ ಬರುವಾಗ ಅವಿ, ಮತ್ತು ಗೋ ಬರುವಾಗ ಉದ್ಗೀತ, ಪ್ರತಿಹಾರ ಬರುವಾಗ ಅಶ್ವ, ಮತ್ತು ನಿಧನ ಬರುವಾಗ ಪುರುಷ. ಪ್ಯಾಟರ್ನ್ ಇಲ್ಲಿ ಗೋವಿಂದ ಶುರು ಮಾಡಿ ನಾರಾಯಣನಿಂದ ಶುರು ಮಾಡಿ ಕಂಟಿನ್ಯೂ ಮಾಡ್ತಾರೆ. ಎಲ್ಲಿ ಏನು ವ್ಯತ್ಯಾಸ ನೋಡಿದ್ರು ಅಲ್ಲಿ ರಾಯರು ಏನು ಕೊಟ್ಟಿದ್ದಾರೋ ಅದನ್ನೇ ನಾವು ಇಟ್ಕೋಬೇಕು. ಸೊ ಈ ರೀತಿಯಿಂದ ಇದನ್ನ ನೋಡಬೇಕು. ಇದು ಹೇಳಿ ಹೇಳ್ತಾ ಇದ್ದಾರೆ. ಅಜಗಳು ಉದ್ಗೀತ ಗೀತನಿಹ ಪ್ರಸ್ತಾವ ಹಿಂಕಾರ ಎರಡು ರೂಪದಿ ಅವಿ ಅಜಗಳೊಳಿಹನು ಪ್ರತಿಹಾರಾಶ್ವಯ ಹಯಗಳು ಅಶ್ವಗಳಲ್ಲು ಅಶ್ವದಲ್ಲಿ ಜೀವಪ್ರದನ ನಿಧನ ಮನುಜರೊಳಗೆ ಜೀವಪ್ರ ನಿಧನದಲ್ಲಿ ಮನುಜರೊಳಗೆ ಈ ವಿಧದಲ್ಲಿ ಪಂಚ ಸಾಮವ ಈ ತರ ಈ ಪಂಚ ವಿಧವಾದ ಪಂಚ ಪ್ರಭೇದಗಳಿಂದ ಕೂಡಿದಂತ ಈ ಸಾಮವನ್ನ ಜಾವ ಜಾವಕ್ಕೆ ಜಾವ ಜಾವಕ್ಕೆ ಅಂದ್ರೆ ಆಲ್ ದ ಟೈಮ್ ಅಂತ ಜಾವ ಜಾವ ಕಂಟಿನ್ಯೂಸ್ ನಿತ್ಯದಲ್ಲಿ ಅಂತ ತಗೊಳ್ಬೇಕಾದ್ರೆ ಜಾವ ಜಾವಕ್ಕೆ ನೆನೆವರಿಗೆ ಐದಿಸನು ಜನ್ಮಗಳ ಇದು ಯಾರು ಚಿಂತನೆ ಮಾಡ್ತಾರೋ ಅವ್ರಿಗೆ ಜನ್ಮಗಳನ್ನ ಕೊಡೋದಿಲ್ಲ ಅಂತ ಹೇಳ್ತಾರೆ. ಜನ್ಮಗಳ ಕೊಡೋದಿಲ್ಲ ಅಂದ್ರೆ ಕೆಟ್ಟ ಜನ್ಮಗಳನ್ನ ಕೊಡೋದಿಲ್ಲ, ಕೆಟ್ಟ ಯೋನಿಗಳಾಗಲಿ ಇತರ ಯೋನಿಗಳು ಕೊಡೋದಿಲ್ಲ. ಮನುಷ್ಯ ಜನ್ಮವೇ ಬರುತ್ತೆ, ಅದು ಶ್ರೇಷ್ಠವಾಗೇ ಬರುತ್ತೆ. ಯಾಕೆಂದ್ರೆ ಇಲ್ಲಿ ಉಪಾಸನೆ ಮಾಡಿದ್ದು ಅದು ಹೇಳಿದಾರಲ್ಲ ಪಂಚ ಸಾಮವ ಅಂತ ಹೇಳಿದ್ದಾರೆ. ಈ ಸಾಮ ಉಪಾಸನೆಯ ಫಲ ಯಾವುದು ಅಂದ್ರೆ ಆ ಮುಖ್ಯ ಪ್ರಾಣರ ಜೊತೆಯಲ್ಲಿ ಇರುವಂತ ಒಂದು ಭೋಗ ಸಿಕ್ಕತ್ತ ಅಂತ ಹೇಳ್ತಾರೆ. ಅಂದ್ರೆ ಮುಖ್ಯ ಪ್ರಾಣರ ಜೊತೆಯಲ್ಲಿ ಇರೋದು ಅಂದ್ರೆ ಮುಖ್ಯ ಪ್ರಾಣರು ಇದಾರ ಅಂತ ತಿಳ್ಕೊಳ್ಳೋದು, ಅವರು ಕೊಟ್ಟಿದ್ದ ಶಾಸ್ತ್ರದ ಜ್ಞಾನ ಎಲ್ಲವೂ ಸಿಕ್ಕತ್ತ ಎಂಬುದಲ್ಲಿ ಕೃಷ್ಣಾರ್ಪಣ ಮಸ್ತು.